ಜನ ಸಮ. ಪ್ರೋಕ್ತಿಯ ಪ್ರೋಕ್ತೇಭ್ಯಸ್ತು ಅವರಾಶ್ಚ ಹಿಂದಿನವರಿಂದ ಕಡಿಮೆ ಪರಸ್ಪರ ಸಮ. ಅನ್ಯ ದೇವೇಭ್ಯೋಪಿ ಸದಾಧಿಕಾಹ, ಮೇಲಿವರಿಂದ ಕಡಿಮೆ ಕೆಳಗಿರಿಂದ ಮೇಲೆ. ಕಾರ್ತವೀರ್ಯ ಪೃಥುಶ್ಚೈವ ದೌಷ್ಯಂತಿ ಭರತಸ್ತಥಾ ಶಶಬಿಂದುಶ್ಚ ಮಾಂಧಾತ ಕಕುಸ್ಥಾದ್ಯಸ್ತಥಾ ಪರೇ ಸರ್ವೇ ತೇ ವಿಷ್ಣುನಾವಿಷ್ಟಾ ವಿಷ್ಣುರ್ಭಿನ್ನಾ ಸದೈವತು. ಇವೆಲ್ಲ ಚಕ್ರವರ್ತಿಗಳು, ಕಾರ್ತವೀರ್ಯಾರ್ಜುನ, ಪೃಥು ಚಕ್ರವರ್ತಿ, ದೌಷ್ಯಂತಿ ಭರತ. ದೌಷ್ಯಂತಿ ಭರತ ಅಂತ ಯಾತಕ್ಕೆ ಹೇಳಿದ್ರು, ಬರೀ ಭರತ ಅಂದರೆ ರಾಮನ ತಮ್ಮ ಭರತ ಅಲ್ಲಿ ಮೇಲಿದ್ದಾರೆ, ಕಾಮನ್ ಆಗಿರೋದ್ರಿಂದ ಆತಲ್ಲ, ಅದಕ್ಕೆ ದೌಷ್ಯಂತಿ ಭರತ ಅಂತ ಕರೆದರು. ಅದೇ ಜಡಭರತರು ಅಲ್ಲ, ಜಡಭರತ ಬೇರೆ, ಇವರೇ ಜಡಭರತರು ಅಲ್ಲ, ಈ ಭರತನೂ ಅಲ್ಲ, ಪ್ರಾಣದೇವರು ಭರತ, ಪ್ರಾಣವು ಈ ಭರತ ನಾಮ, ಆ ಭರತನೂ ಅಲ್ಲ, ದುಷ್ಯಂತ ಪುತ್ರ ಭರತ. ಶಶಬಿಂದುಶ್ಚ, ಆಮೇಲೆ ಮಾಂಧಾತ ರಾಜ, ಕಕುತ್ಸ್ಥ ಇತ್ಯಾದ್ಯ ತಥಾಪರೆ, ಇವೇ ಬದಲಾದವರೆಲ್ಲ ಕೂಡ. ಸರ್ವೇತೇ ವಿಷ್ಣುನಾವಿಷ್ಟಾಹ, ವಿಷ್ಣುವಿನ ಆವೇಶ ಹೊಂದಿರತಕ್ಕಂಥ ರಾಜರೆಲ್ಲ ಕೂಡ. ಕೃತವೀರ್ಯ ಜಾದ್ಯಾಹ ಅಂಥೇಳಿ ಆಚಾರ್ಯ ಮೂರನೇ ಅಧ್ಯಾಯದ ಕೊನೆಯ ಬರೀತಾ, ಎಲ್ಲೆಲ್ಲಿ ವಿಶೇಷವಾದಂಥ ರಾಜ ಚಕ್ರವರ್ತಿತ್ವ ಇರುತ್ತೋ ಅಲ್ಲಿ ಪರಮಾತ್ಮರ ಒಂದು ವಿಶೇಷ ಸನ್ನಿಧಾನ, ವಿಭೂತಿ ರೂಪ, ದರಾಣಂಚ ದರಾಧಿಪ, ಭಗವದ್ಗೀತೆಯಲ್ಲೂ ಬಂದಿದೆ ವಿಭೂತಿ ರೂಪದಲ್ಲಿ. ಕಕುಸ್ಥಾಸ್ತ್ಯಾ ತಥಾ ಪರೇ ಸರ್ವೇತೇ ವಿಷ್ಣುನಾವಿಷ್ಟ. ಯಾತಕ್ಕೆ ಒತ್ತು ಹೇಳಿದರು ಅಂದರೆ, ಕೆಲವು ಕಡೆ ಅವರೇ ವಿಷ್ಣು ಅಂತ ಹೇಳಿಬಿಟ್ಟಿರ್ತಾರೆ, ಅವರೇ ವಿಷ್ಣು, ವಿಷ್ಣುನ ಆವಿಷ್ಟಾಹ ಅಷ್ಟೇ ಹೊರತು ಅವರೇ ವಿಷ್ಣು ಅಲ್ಲ. ರಾಜ ಪ್ರತ್ಯಕ್ಷ ದೇವತ ಅಂತ ಒಂದು ಮಾತಿದೆ, ಅವಕ್ಕೆಲ್ಲ ಇದೇ ಅರ್ಥ, ಪ್ರತ್ಯಕ್ಷ ದೇವತೆ ಬೇರೆ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಸರ್ವೇತೇ ವಿಷ್ಣುನಾವಿಷ್ಟಾಹ ವಿಷ್ಣುರ್ಭಿನ್ನಾ ಸದೈವತು ಶತಾವರಾಶ್ಚ. ಅದರಿಂದ ವಿಷ್ಣುನ ಆವಿಷ್ಟರೇ ಹೊರತು ವಿಷ್ಣುವಿನಿಂದ ಭಿನ್ನರವರೆಲ್ಲ ಕೂಡ. ಶತಾವರಾಶ್ಚ ದೇವೇಭ್ಯ ಕರ್ಮದೇವ ಇತಿ ಸ್ಮೃತಾಹ. ದೇವತೆಗಳಿಂದ ನೂರುಪಟ್ಟು ಕಡಿಮೆ ಇರೋರೆಲ್ಲ ಕರ್ಮಜ ದೇವತೆಗಳು. ಕರ್ಮದೇವ ಅಂದರೆ ಕರ್ಮಜ ದೇವತೆಗಳು. ಶತಾವರ ತುಂಬುರು ಪ್ರಮುಖ ಯೇ ಚ ತಥಾ ಉರ್ವಶ್ಯಾಧಿಕಾ ಅಪಿ ವಿಶ್ವಾಮಿತ್ರ ಪುತ್ರಾನೃತೆ ಚಾಪಿ ಋಷಯೋ ಅಖಿಲಾಹ. ತುಂಬುರು ಪ್ರಮುಖರಾದ ಗಂಧರ್ವರು, ಉರ್ವಶ್ಯಾದಿಗಳ ಅಪ್ಸರಿಯರು, ವಿಶ್ವಾಮಿತ್ರ ಮೊದಲಾದಂಥ ಬ್ರಹ್ಮಪುತ್ರರು, ಋತೇ ಚಾಪಿ ಋಷಯೋಖಿಲ, ಇವರೆಲ್ಲ ಮೇಲಿರ್ತಾರೆ, ಅವರಿಗಿಂತ ಋಷಿಗಳು ಕಡಿಮೆ ಅಂತ ಅರ್ಥ. ದೇವಋಷಿ ಪಿತೃಪದರಾಹ ಇತಿ ಮುಕ್ತಾಸ್ತು ಪಂಚಧ. ಸೂರ್ಯಾದಿಭ್ಯೋ ಅಧಮಾಶ್ಚೈವ ಮನ್ವಾದಿಭ್ಯಸ್ತಥೈವ ಚ. ಸೂರ್ಯಾದಿ ದೇವತೆಗಳಿಂತನೂ ಕಡಿಮೆ, ಮನು ಮೊದಲಾದವರಿಂತನೂ ಕಡಿಮೆ. ವೈವಸ್ವತೋ ಮನುರ್ ನಿತ್ಯಂ ವಿಷ್ಣುವೇಶೀ ತಥೋಧಿಕ. ಇವರೆಲ್ಲರ ಮೇಲೆ ವಯಸ್ವತವನು ಇದ್ದಾನೆ. ಸ್ವಯಂಭೂಮನು ಭಾರಿ ಮೇಲಿರೋದು, ವಯಸ್ಸತವನು ಈಗ ಈಗ ಕಡೆಗಳಲ್ಲಿ ಮನುಗಳ ಗುಂಪಿನ ಬರತಕ್ಕಂಥ ವ್ಯಕ್ತಿ ಹೇಳಿದ್ರಲ್ಲ, ಗಂಧರ್ವ ಶ್ರೇಷ್ಠ, ಆಮೇಲೆ ಋಷಿಗಳು, ಅದು ಬೇರೆ. ಅಲ್ಲಿ ಎಲ್ಲಿ ಗಂಧರ್ವತೋ ದೇವಗಂಧರ್ವ ಅಂತ ಅರ್ಥ. ದೇವಗಂಧರ್ವ ಅಂತ ಬರೀ ಹೇಳಿದಾಗ ದೇವಗಂಧರ್ವ ಅಂತಾನೆ ಹೆಸರು. ಹೌದು ಹೌದು, ಅಲ್ಲಿ ಹೇಳಬೇಕು. ಅದಕ್ಕೆ ಈ ಕ್ರಮಕ್ಕೆ ಏನಂತ ಕರೀತಾರೆ, ಉಕ್ಷಣ ಅಂತ ಹೆಸರು. ಪ್ರಸಂಗ ಬಂತು ಅಂತ ಕ್ರಮ ಹೇಳಿಬಿಡ್ತಾರೆ, ಗೊತ್ತಾಯ್ತಾ? ಉದಾಹರಣೆಗೆ ಸನತ್ ಕುಮಾರ್ ಇಲ್ಲಿ ಹೇಳಿದರು, ನಿನ್ನ ಹೇಳಬೇಕಾ ಸನತ್ ಕುಮಾರ ಸಮ ಅಂತ ಸನತ್ ಕುಮಾರ ಅಸ್ತ ಅಂತ ಹೇಳಿದರು. ರೆಫರೆನ್ಸ್ ಬಂದ ತಕ್ಷಣ ಹೇಳಿಬಿಡ್ತಾರೆ. ತಾರತಮ್ಯ, ದೇವ ಋಷಿ ಪಿತೃಪ ನರಾಹ, ದೇವತೆಗಳು ನಂಬರ್ ಒನ್, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಳು, ಆಮೇಲೆ ಪಾಂತಿ ತಿಪಾಹ ಚಕ್ರವರ್ತಿನಃ, ನರಹ ಮನುಷ್ಯೋತ್ತಮರು, ಅದೇ ಕ್ರಮದಲ್ಲೇ ಇರೋದು. ಪಿತೃದೇವತೆಗಳು ಬೇರೆ, ಈ ಪಿತೃಗಳು ಬೇರೆ, ಪಿತೃಗಳು ಚಿರಪಿತೃಗಳು ಅವರೆಲ್ಲ ಇದ್ದಾರಲ್ಲ ಅವರು ಬರ್ತಾರೆ, ಆಮೇಲೆ ಮನುಷ್ಯೋತ್ತಮರು ಬರ್ತಾರೆ. ಅದೆಲ್ಲ ಬ್ರಾಡ್ ಕ್ಲಾಸಿಫಿಕೇಶನ್, ಅವರು ತೆಗೆದುಹಾಕಿದಾಗ ಏನಾಗುತ್ತೆ ಅಲ್ಲಿ ವ್ಯತ್ಯಾಸ ಬರುತ್ತೆ. ಇಬ್ಬರು ಒಂದೇ ಸ್ಕೇಲ್ ಎಲ್ಲ ಇದೆ, ಸೀನಿಯಾರಿಟಿ ಒಂದು ತಕ್ಷಣ ಮೇಲೋಗ್ಬಿಟ್ಟ, ಅದು ಅದರಲ್ಲೇ ಅವಂತಾರ. ಮತ್ತೆ ಅದು ಯಾವಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅವ್ರು ಇದು ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಸಬ್ ಡಿವಿಷನ್ನೇ ಹೊರತು ಮೇನ್ ಡಿವಿಷನ್ ಹಾಗೆ ಇದೆ ಅಂತ. ಹೌದು, ಮನುಷ್ಯ ದೇವ ಮನುಷ್ಯ ಗಂಧರ್ವರು ಬೇರೆ, ಮನುಷ್ಯೋತ್ತವರೇ, ಮನುಷ್ಯೋತ್ತಮ ಮನುಷ್ಯ ಗಂಧರ್ವರು ಮೇಲಿದ್ದಾರೆ, ಮನುಷ್ಯೋತ್ತಮರು ಕಡಿಮೆ, ಮನುಷ್ಯೋತ್ತಮರು ಅತಿ ಕಡಿಮೆ ಇರೋರು, ಅವಾಗಿಂತ ತುಳಜೀವರೇ. ಗಂಧರ್ವ ಅಂತ ಬಂದಷ್ಟು ಸ್ವಲ್ಪ ಮೇಲಿರ್ತಾರೆ, ಮನುಷ್ಯ ಗಂಧರ್ವರು ಮನುಷ್ಯಗಿಂತ ಮೇಲಿರೋರು. ಹೌದು ಹೌದು, ಸೂರ್ಯ ಯಮ ಚಂದ್ರ ಮೂರು ಜನ ಕೂಡ ಮಗ ಆಗಿದ್ರು ಕೂಡ ಸಮ, ಅದು ವಿಶೇಷ ಅದು, ಗೊತ್ತಾಯ್ತಾ? ಸೂರ್ಯ ಚಂದ್ರ ಯಮ ಮೂರು ಜನ ಕೂಡ ಸಮ, ಅವರು ಪುತ್ರ ತಂದೆ ಮಗ ಸಂಬಂಧ ಇದ್ರು ಕೂಡ ಸಾಮ್ಯ ಇರೋದು ವಿಶೇಷ ಅವರಲ್ಲಿ, ಸ್ವರೂಪದಲ್ಲೇ ಹುಟ್ಟಿದ್ದಲ್ಲೂ ಕೂಡ ಜೊತೆಗೆ ಇರೋದು ಹಾಗೇನೆ. ಸೂರ್ಯಪುತ್ರ ಯಮ ಅಲ್ಲೇನು, ಸೂರ್ಯಪುತ್ರ ಯಮ ಆದ್ದರಿಂದ ಅವ್ರು ಸೂರ್ಯಪು ಅಲ್ಲೇ, ಅದು ಇಲ್ಲಿಂದ ಅವತಾರ ಭೂಲೋಕದಲ್ಲಿ ಹೇಳಿದ್ದಲ್ಲ ಅಲ್ಲಿ ಹೇಳಿರೋದು, ಅದರಿಂದ ಅಲ್ಲಿಗೆ ಅಪ್ಲೈ ಆಗುತ್ತೆ. ವಯೋಸ್ತೋ ಮನುರ್ನಿತ್ಯಂ ವಿಷ್ಣುವೇಶಿ ತಥೋಧಿಕ. ಆವೇಶದಲ್ಲೂ ವೆರೈಟಿ ಇದೆ, ಹೆಚ್ಚು ಆವೇಶ ಇದ್ದರೆ ಹೆಚ್ಚೆಚ್ಚು ಅದರಲ್ಲಿ ತಾರತಮ್ಯದ ಮೇಲೆ ಹೋಗ್ತಾರೆ, ಕಡಿಮೆ ಆವೇಶ ಬೇರೆ, ಕಿಂಚಿತ ಆವೇಶ, ಬಹುಳಾವೇಶ ಹಾಗೆಲ್ಲ ವರ್ಣನೆ ಮಾಡ್ತಾರೆ. ಕಾರ್ತವೀರ್ಯಾದಿರಾಜಭ್ಯೋ ದೇವಭೃತ್ಯಾ ಶತಾ ವರಾಹ. ಕಾರ್ತವೀರ್ಯ ಮತ್ತೆ ವಾಪಸ್ ಹೋದರಲ್ಲಿ ಈಗ ಕಾರ್ತವೀರ್ಯಾದಿ ರಾಜರುಗಳಿದ್ದಾರೆ, ಅವರಿಂದ ದೇವಭೃತ್ಯರಿದ್ದಾರೆ. ಅವರು ಗಂಧರ್ವರೇ, ದೇವಭೃತ್ಯ ಗಂಧರ್ವರು, ಅವರು ಅವರಿನ್ನು ಸ್ವಲ್ಪ ಕಡಿಮೆ. ಆಜಾನ ದೇವಾಸ್ತೆ ಪ್ರೋಕ್ತಾಹ ದೇಭ್ಯಶ್ಚ, ಅದನ್ನೇ ಹೇಳ್ತಿರೋದು. ಅಲ್ಲಿ ರೆಫರೆನ್ಸ್ ವಾಪಸ್ ಹೋದ್ರೆ ಮತ್ತೆ ಈಗ ಆ್ಯಕ್ಚುಲಿ ಬಂದು ಆಮೇಲೆ ಬರಬೇಕಾಗಿತ್ತು. ಪ್ರಸಂಗ ಒಂದು ಬಂದರೆ ವಿಶ್ವಾವೇಶ ಬಂದಿದ್ದಕ್ಕೋಸ್ಕರ ಪುರುಚಕ್ರವರ್ತಿ ಮೇಲೆ ತೊಗೊಂಡ್ಬಿಟ್ಟಿದ್ರು. ಅದು ಹೇಳೋದಕ್ಕೋಸ್ಕರ ಅಲ್ಲಿಗೆ ಅಲ್ಲಿ ಕಷ್ಟ ವಿಷಯ ಹೇಳಿಬಿಟ್ಟು ಬಂದು ಮುಂದೆ ಬಂದು ಮತ್ತೆ ವಾಪಸ್ ಹೋದ್ರಲ್ಲಿ. ಇದೇ ಶಾಸ್ತ್ರದ ಹೇಳೋ ರೀತಿ ಅದು. ಅದು ಹಿಂದೂ ಮುಂದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ. ಆಗ ಹೇಳಿದ ಸಕ್ಕರೆ ತಾರತಮ್ಯ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಕೆಲವು ಸಲ. ಗಂಗೆ ಜಮುನೆ ಶೈವ ಗೋದಾವರಿ ಶ್ರೇಷ್ಠ ಅಂತ ಹೇಳಿದ್ದೀನಿ ಆ ಶ್ಲೋಕನ. ತಾರತಮ್ಯ ಇಲ್ಲ ಅದರೊಳಗೆ, ಆದರೆ ಒಳ್ಳೆ ಶ್ರೇಷ್ಠವಾದ ಶ್ಲೋಕ ಅದು. ಗಂಗೆ ಚಮುನೆ ಚ ಅದು ಉಕ್ಷಣ ಅಂತ ಹೆಸರು. ತಾರತಮ್ಯ ಕ್ರಮ ಇಲ್ಲದೇನೆ ಹೇಳೋದಕ್ಕೆ ಉಕ್ಷಣ ಅಂತ ಹೆಸರು. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ರಹಸಸ್ತಥ ಉಕ್ಷಣ ಸುಧುರ ಸಾಧು ಸಪ್ತಭೇದ ಪ್ರಕೀರ್ತಿತಃ ಅಂತ ಹೆಸರು ಹೇಳ್ಬೇಕಾದ್ರೆ ದೃಷ್ಟಾಂತ ಕೊಡ್ತಾರೆ. ಅದಕ್ಕೆ ಪ್ರಶ್ನೆ ಮಾಡಿಬಿಡ್ತಾರೆ, ಏ ನನ್ನ ಮೊದಲು ನನ್ನ ಮೊದಲು ಅಂತ ಪ್ರಶ್ನೆ ಬರಲಿ, ಯಾರು ಬೇಕಾದ್ರೆ ಮೊದಲು ಬಿಡ್ಬೋದು, ಕಡಿಮೆಯವರು ಮೊದಲು ಬಿದ್ದು ಆಮೇಲೆ ಬಿಡ್ಬೋದು. ತಾರತಮ್ಯ ಇಲ್ಲ ಅಲ್ಲಿ, ಆ ಕೊಡಬೇಕು ಒಬ್ಬ ಒನ್ ಬೈ ಒನ್ ಕರೆದ ತಾರತಮ್ಯ ಕೊಂಡಾಗುತ್ತೆ. ಅದರಿಂದ ಉಕ್ಷಣ ಕ್ರಮದೊಳಗೆ ಅವೆಲ್ಲ ಸೇರೋದಿಲ್ಲ. ವೈವಸ್ವತೋ ಮನುರ್ನಿತ್ಯಂ ವಿಷ್ಣಾವೇಶಿ ತಥೋಚಿಕ ಕಾರ್ತವೀರ್ಯಾದಿ ರಾಜಭ್ಯೋ ದೇವಹೃತ್ಯಾ ಶತಾ ವರಾಹ ಆಜಾನ ದೇವಾಸ್ತೇ ಪ್ರೋಕ್ತ. ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಅಸುರ ಮೋಹನ ಮಾಡಬೇಕಂತಲೇ ಮಾಡೋದು. ಯಾರಿಗೆ ಕ್ಲಿಯರಾಗಿ ಗೊತ್ತಿರೋದಿಲ್ಲ ಅವ್ರು ಮೋಸ ಹೋಗಲಿ. ಯೋಗ್ಯರು ಏನು ಮಾಡ್ತಾರೆ, ಗುರುಮುಖಿಯನ್ನು ತಿಳ್ಕೊತಾರೆ, ಕನ್ಫ್ಯೂಷನ್ ಬರೋದಿಲ್ಲ. ತಾವೇ ಮಾಡ್ಕೊಳಕ್ಕೆ ಹೋದವ್ರಿಗೆ ಇದಾಗುತ್ತೆ. ಎಲೆಕ್ಟ್ರಿಷಿಯನ್ ಮಾಡೋಗಿರ್ತಾರೆ, ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಅರ್ಥ ಆಗುತ್ತೆ. ನಾವೇನಾದ್ರು ಮಾಡೋಕ್ಕೆ ಬಜೆಟ್ ಆಗುತ್ತೆ, ಅವನೇ ಬಂದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮಾಡ್ದವನೇ ಬಂದುಬಿಟ್ರೆ ತುಂಬ ಒಂದು ಕಡೆ ಇದ್ದಾಗ ತುಂಬ ಕಷ್ಟ. ಮಾಡಿದವ್ರಿಗೆ ಜ್ಞಾಪಕಾರ ಕಷ್ಟ ಮಾಡಾಕ್ಬಿಡ್ತಾನೆ. ಉಳಿದವ್ರು ಏನು ಮಾಡಿ ಹೊಸ ಗಣೇಶನ ತೊಗೊಂಡು ವಾಸಿ ಅಂದ್ಬಿಡ್ತಾರೆ. ಈ ಥರ ಕಿತ್ತಾಡೋದಕ್ಕಿಂತ ತಮ್ಮನೆ ಎರಡು ಮೂರು ಕಡೆ ಮಾಡೋಗ್ಬಿಡ್ತಾರೆ, ಹಾಗೇನೆ ಗೊತ್ತಾಯ್ತಾ. ಅದು ಹಾಗೆ ಅಲ್ಲ, ಪ್ಲಗ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಹೊಸ ಇನ್ನೊಂದು ಗಣೇಶ ತೊಗೊಂಡ್ಬಿಡ್ತಾನೆ. ಇದು ಎರಡು ಮೂರು ಗಂಟೆ ಆಗುತ್ತೆ ಬಡ ಹೊತ್ತಿಗೆ ಬೇಗ ಮಾಡೋಗ್ತೀನಿ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅದರಿಂದ ಅದು ಕೆಲವರು ಏನು ಮಾಡ್ತಾರೆ, ತಮ್ಮನ್ನೇ ಕರೆಸ್ಬೇಕು ಅಂತ ಆ ರೀತಿ ಬೇರೆ ಮಾಡಿರ್ತಾರೆ ಕೆಲವರು. ಅವ್ರು ಬಂದರೆ ಗೊತ್ತಾಗ, ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಆ ರೀತಿ ಮಾಡಿರ್ತಾರೆ. ಅದು ಒಳ್ಳೇದಕ್ಕೆ ಮಾಡ್ತಾರೆ, ಕೆಟ್ಟದಕ್ಕೂ ಮಾಡ್ತಾರೆ. ಒಳ್ಳೇದಕ್ಕೆ ಮಾಡಿದ್ರೆ ತಪ್ಪಲ್ಲ, ಉಳಿದವ್ರು ಹಾಳು ಮಾಡಿದ್ರೆ ಕಷ್ಟ ಅಂತ ತಾನೇ ಬರಬೇಕು ಅಂತ ಕೊಂಡ್ಕೊಂಡ್ರೆ ಒಳ್ಳೇದದು. ಆದರೆ ತನ್ನ ಬಿಟ್ಟರೆ ಗತಿ ಇಲ್ಲ ಅಂತ ಅನ್ಸ್ಕೋಬಾರದ್ರೆ ತಪ್ಪು. ಕಾರ್ತವೀರ್ಯಾದಿ ರಾಜಭ್ಯೋ ದೇವಹೃತ್ಯಾ ಶತಾ ವರಾಹ ಆಜಾನ ದೇವಾಸ್ತೇ ಪ್ರೋಕ್ತಾಹ ತೇಭ್ಯಶ್ಚ ಪಿತರ ಸ್ಥಿರಾಹ ಪಿತೃಣಾಂ ಸಪ್ತಕಮ್ಯತ್ತತ್ ಕರ್ಮದೇವಸವಂ ಮತಂ. ಪಿತೃಗಳಲ್ಲೂ ಒಂದು ಗುಂಪಿದೆ, ಏಳು ಜನ ಇದ್ದಾರೆ. ಅವರು ಕರ್ಮದೇವತೆಗಳ ಸಮ, ಅವರು ಎಲ್ಲ ಸಭೆ ಭಾರಿ ಸೂಕ್ಷ್ಮ ತಾರತಮ್ಯ. ಅದು ಅದು ಹರಿಗತಾಮ ಸರ್ ತುಂಬ ಸರ್ತಿ ಅದಕ್ಕೆ ಹೇಳ್ತಾರೆ ಅಂದರೆ ಒಂದು ಸರ್ತಿ ಪ್ರಾಣ ತಿಳ್ಕೊಂಬಿಡೋದೊಂದು, ಆರೋಹಣ ತಾರತಮ್ಯ ಅವ್ರು ಸಿಂಪಲಾಗಿ ಹೇಳಿಬಿಡ್ತಾರೆ. ಆಮೇಲೆ ಸ್ವಲ್ಪ ಗುಣ ತಾರತಮ್ಯ ಹೇಳ್ತಾರೆ, ಆಮೇಲೆ ಅಂಶಾವತಾರ ತಾರತಮ್ಯ ಹೇಳ್ತಾರೆ. ಅನೇಕ ರೀತಿಯ ತಾರತಮ್ಯ ಹೇಳ್ತಾ ಹೇಳ್ತಾ ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಬಂದಿರುತ್ತೋ ಈ ಗುಂಪಿ ಸೇರುತ್ತೆ ಅಂತ ಅರ್ಥ. ನೋಡೋದಕ್ಕೆ ಬ್ರಹ್ಮಾವೇಶ ಅಂದ್ಬಿಡ್ತಾರೆ, ಬ್ರಹ್ಮದೇವರಾಜರು ವಾಯುದೇವರು ಅಂತಾರೆ. ಪದ ಪ್ರಯುಕ್ತಿ ಕಿಚ್ಚಿದ ಅದಕ್ಕೆ ಅಂತ ಅರ್ಥ. ಅದಕ್ಕೆ ಸುಮ್ಮನೆ ಹೇಳಿಬಿಟ್ಟಾಗ ಬ್ರಹ್ಮವಾಯು ಅಂದರೆ ಸ್ವರೂಪದಲ್ಲೇ ಸಾಮ್ಯ ಅಂತ ಅರ್ಥ. ಅದು ಗೊತ್ತಿಲ್ಲದೆ ಅಂದರೆ ಏನು ಮಾಡ್ಕೋತಾರೆ, ವಿರೋಧ ಅಂತ ತಿಳ್ಕೊತಾರೆ. ವಿರೋಧ ಅಲ್ಲದು, ಹೇಳೋ ಕ್ರಮ ವಿವಕ್ಷ ಬೇರೆ. ಆಮೇಲೆ ಹೇಳಿದರು ವಿಷ್ಣು ಮಹಾಲಕ್ಷ್ಮಿ ಅಂದರು, ಮಹಾಲಕ್ಷ್ಮಿ ವಿಷ್ಣು ಅಂದ್ಬಿಟ್ಟು ತಲೆ ಕೆಟ್ಟೋಯ್ತು ಅವನಿಗೆ. ವಿಷ್ಣು ಮಹಾಲಕ್ಷ್ಮಿ ಅಂತೀರಿ, ಮಹಾಲಕ್ಷ್ಮಿ ವಿಷ್ಣು ಅಂತ ಕೇಳಿದರೆ ಆರೋಹಣ ಬೇರೆ ಅವರೋಹಣ ಬೇರೆ, ಸರಿಯಾಗಿದೆ ಅದರಲ್ಲಿ. ಹಾಂ, ಹೇಳಬೇಕಾದ್ರೆ ಯಾವ ಕ್ರಮ ಇಟ್ಕೊಂಡಿರ್ತ, ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಕಾನ್ಸೆಪ್ಟ್ ಇದ್ದವರಿಗೆ ಅದು ಕನ್ಫ್ಯೂಷನ್ ಬರೋದೇ ಇಲ್ಲ. ಪಿತೃಣಾಂ ಸಪ್ತಕಮ್ಯತ್ತತ್ ಕರ್ಮ ದೇವ ಸಮಮ್ಮತಂ ವಿಶ್ವಾಮಿತ್ರೋ ಬ್ರಹ್ಮಪುತ್ರೈಹಿ ಸಮೋ ಮುನಿ ಹೃದಾಹೃತ. ಋಷಿಗಳಲ್ಲಿ ಸ್ವಲ್ಪ ಮೇಲೆ ಹೋದರು ವಿಶ್ವಾಮಿತ್ರರು. ಆಚಾರ್ಯ ಪಿತೃಣಾಂ ಚಾಸೌ ಪಿತೃಭಿಸ್ಸಹ ಪಠ್ಯತೆ. ಇವರು ಪಿತೃಗಳ ಆಚಾರ್ಯರು. ಚಾಸೌ ಪಿತೃಭಿಸ್ಸಹ ಪಠ್ಯತೆ ಆಜಾನೇಭ್ಯಸ್ತು ಪಿತರೋಹಿ ಅಷ್ಟಭ್ಯೋ ಅನ್ನೇ ಶತಾವರಾಹ. ಆಜಾದರಲ್ಲೂ ಕೂಡ ಎರಡು ಗುಂಪಿದೆ, ಎಂಟು ಜನದ ಒಂದು ಗುಂಪು ಬೇರೆ ಇದೆ, ಹುಡುಗರು ಬೇರೆ ಇದ್ದಾರೆ. ಕರ್ಮದೇವಗಣ ಅಷ್ಟಗಂಧರ್ವಾ ತತ್ಪರೇ ಶತಂ. ಕರ್ಮದೇವಗಣ ಅಷ್ಟಗಂಧರ್ವಾಹ, ಎಂಟು ಗಂಧರ್ವರು ಸ್ಪೆಷಲ್ ಇದ್ದಾರೆ. ತತ್ಪರೇ ಶತಂ ಆಜಾನ ದೇವಾಸ್ತೇಭ್ಯೋನ್ನೇ ಪಿತೃಭ್ಯಶ್ಚ ಶತಾವರಾಹ ಸ್ವಮುಖೇನೈವ ದೈವೈರ್ಯ ಆಜ್ಞಾಪ್ಯ ಸರ್ವದಾ ಗಣಾಹ ಆಖ್ಯಾತ ದೇವಗಂಧರ್ವಾಹ. ದೇವಗಂಧರ್ವರ ಕ್ಲಾಸ್ ಇದೆ. ಅವರೇನು ಅಂದರೆ ದೇವತೆಗಳ ಮಾತು ಕೇಳ್ತಾರೆ, ಗೊತ್ತಾಯ್ತಾ. ಆದರೆ ಹೇಗೆಂದರೆ ಅವರೇ ಡೈರೆಕ್ಟ್ ಹೇಳ್ಬೇಕು, ಅಂಥ ಮಾತು ಕೇಳೋದು ಮೇಲಿರೋರೆಲ್ಲ ಕೂಡ. ಇನ್ನೊಬ್ಬರಿಂದ ಆರ್ಡರ್ ಬಂದ ತೊಗೊಳ್ಳಿ, ಕೆಲವರು ಏನು ಮಾಡ್ತಾರೆ ಡೈರೆಕ್ಟ್ ಹೇಳ್ಕೊಳ್ಳೋದಿಲ್ಲ, ಮೇಲಿಂದ ಬರುತ್ತೆ, ಇವನ್ನ ಇಶ್ಯೂ ಮಾಡ್ತಾನೆ ಹೋಗ್ತಾರೆ. ಅದಕ್ಕೆ ಧೈರ್ಯ ನೋಡಿ, ಆಖ್ಯಾತಃ ಸ್ವಮುಖೇನೈವ ದೇವೈರ್ಯೈ ಆಜ್ಞಾಪ್ಯಾಹ ಸರ್ವದಾ ಗಣಾಹ ಆಖ್ಯಾತ ದೇವಗಂಧರ್ವಾಹ. ದೇವಗಂಧರ್ವರವರು ಏ ತ್ವನ್ಯ ಮುಖ ಗೋಚರಾಹ. ಆರು ಅನ್ಯಮುಖ ಗೋಚರ ಬೇರೆಯವ್ರ ಮೂಲಕ ಹೇಳಿಸ್ಕೊಳ್ಳೋರಾಗಿಬಿಟ್ರೆ ಅವ್ರು ದೇವಗಂಧರ್ವರಲ್ಲ. ಸ್ವಲ್ಪ ಡಿಫ್ರೆನ್ಸ್ ಬಂತು, ಡೈರೆಕ್ಟ್ ಇಲ್ಲ ಅವರಿಗೆಲ್ಲ ಕೂಡ. ಆಖ್ಯಾತ ಹೇಳಲ್ಪಡು, ಪ್ರಖ್ಯಾತರು ಆಖ್ಯಾತರು ಬೇರೆ, ಪ್ರಖ್ಯಾತರು ಬೇರೆ. ಆಖ್ಯಾತ ಅಂದರೆ ಹೇಳೋದು, ಪ್ರಖ್ಯಾತ ಅಂದರೆ ಪ್ರಸಿದ್ಧಿ. ಒಂದು ಉಪಸರ್ಗ ಸೇರಿದ ತಕ್ಷಣ ಅರ್ಥ ಬೇರೆ ಆಗಿಬಿಡುತ್ತೆ. ಹಾರ ಆಹಾರ ಎಷ್ಟು ವ್ಯತ್ಯಾಸ ಆಯಿತು, ಉಪಹಾರ ಬೆಸಂಹಾರ ಇನ್ನೂ ಪದ್ಧತಿ ಆಗಬೇಕು. ಅದಕ್ಕೆ ಅದೇ ಇದರಲ್ಲಿ ಬೇರೆ ಉಪಸರ್ಗ ಹೇಳೋ ಧಾತ್ವರ್ಥ ಬಲಾದ ಅನ್ಯತ್ರ ನೀಯತೆ. ಉಪಸರ್ಗ ಹಾಕಿದ ತಕ್ಷಣ ಧಾತುವಿನ ಅರ್ಥ ಬೇರೆ ಬೇರೆ ಆಗೋಗ್ಬಿಡುತ್ತೆ. ಒಂದೇ ಧಾತು ಎಷ್ಟೆಷ್ಟೋ ಹೊಸ ತಂದುಬಿಡ್ಬೋದು. ಹಾಂ, ಎಲ್ಲಿದೆ ಎಲ್ಲಿದೆ ಆಚಾರ್ಯ? ಪಿತೃಗುಣಾಂ ಚ ಪಿತೃಗಳಿಗೆ ಆಚಾರ್ಯರು, ಪಿತೃಗುಣಾಂ ಆಚಾರ್ಯ ಗೊತ್ತಾಯ್ತಾ? ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮುಂಬರುತ್ತಲ್ಲ ಹಾಗೆ. ಹಾಂ, ಯಾರು ಆ ಥರ ಅವರಲ್ಲ, ಇಲ್ಲಿ ಇವ್ರಿಗೆ ಆಚಾರ್ಯರು ಅಂತ, ಪಿತೃಗಳಿಗೆ ಆಚ ಪ್ರಧಾನರು ಅಂತ. ಇಲ್ಲಿ ಆಚಾರ್ಯರು ಅಂದರೆ ಪಿತೃಗಳಲ್ಲಿ ಪ್ರಧಾನರು. ದೇವಾದಿಷ್ವೇವ ತೇಭ್ಯ ಶತಾವರಾಶ್ಚೈವ ಮನುಷ್ಯೇ ಶುಪ್ತವಾ ಗಣಾಹ. ಆಮೇಲೆ ಮನುಷ್ಯೋತ್ತವರು ದೇವಾದಿಷ್ವೇಷು ಸರ್ವೇಷು ಪ್ರೋಕ್ತಾಪಿ ವಿಶೇಷಿಣ ಪಂಚಾಶತೋ ಪಂಚಾಂಶತೋ ದಶಾಂಶಾದ್ವಾ ಸ್ವಸ್ವಜಾತ್ಯಾಂ ಪರಸ್ಪರಂ. ಅದರಲ್ಲೂ ಕೂಡ ಸ್ವಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಬ್ರಾಡ್ ಸೆನ್ಸ್ ತಿಳ್ಕೊಳ್ಳೋ ಕಾರಣ ಇಲ್ಲ, ಅದು ಸೂಕ್ಷ್ಮ ಬಂದ ಮಾತ್ರ ತಿಳ್ಕೊಂಡಿರ್ಬೇಕು. ದೇವಸ್ತ್ರೀಯೋ ದಶಾಂಶೋನಾಹ ಸ್ವಪತಿಭ್ಯಸ್ತಥಾ ಅಪರಾಹ. ಇನ್ ಜನರಲ್ ದೇವಸ್ತ್ರೀಯರುಗಳು ಅವ್ರ ವಿಷಯ ಏನು ಹೇಳದೆ ಹೋಗಿದ್ದರೆ ತಮ್ಮ ಗಂಡನಿಗಿಂತ 10 ಗುಣ ಕಡಿಮೆ ಅಂತ ಅರ್ಥ. ಸ್ಪೆಷಲ್ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಅಷ್ಟೇ, ಹೇಳದೆ ಹೋಗಿದ್ದರೆ ಜನರಲ್ಲಿ ಯಾರಿಗೆ ತಿಳ್ಕೋಬೇಕು ಅಂತ ಅರ್ಥ. ದೇವಸ್ತ್ರೀಯೋ ದಶಾಂಶೋನಾಹ ಅಂದರೆ ಎಲ್ಲೆಲ್ಲಿ ಹೇಳಿಲ್ಲೋ ಅಲ್ಲಿ ನಿಯಮ ಅನುಸರಣೆ ಮಾಡಬೇಕು. ಅಷ್ಟಾಂಶೋನಾಹ ಪ್ರವಿಜ್ಞೇಯಾಹ ಯಾಸಾ ಮುಕ್ತೌ ಸಹ ಸ್ಥಿತಿ. ಕೆಲವು ಸಲ ಅಪರಾಹ ದೇವಸ್ತ್ರೀ ಅಂದ್ಬಿಟ್ಟು ಬೇರೆ ಸ್ತ್ರೀಯರಲ್ಲ, ಅಷ್ಟಾಂಶ ಓದರು ದೇವಸ್ತ್ರೀಯರು, ದಶಾಂಶ ಓದರು ತಮ್ಮ ಪತಿ ಗಂಡಂದರಿಗಿಂತ. ಯಾಸ ಮುಕ್ತವು ಸಹ ಸ್ಥಿತಿ, ಮುಕ್ತಿಯಲ್ಲಿ ಗಂಡನ ಜೊತೆಗೆ ಇರ್ತಾರೆ ಎಂಬುದು ವಿಶೇಷ. ಅನಾದಿಶ್ಚ ವಿಶೇಷೋಯಂ ಸರ್ವೇಷಾಂ ಮಾನುಷಾದಿನಾಂ ಇಯಂ ನೀಚೋಚ್ಚತಾ ಕ್ವಾಪಿ ನ ಕೇನಾಪಿ ಹಿ ಅಪೋದಿತಂ. ಇಷ್ಟೆಲ್ಲ ಹೇಳಿದ್ದೆ ಏನು ಗೊತ್ತಾ? ಪ್ರಾಣ ಹೇಳಿದ್ದೆಲ್ಲ ಅನಾದಿಶ್ಚ ವಿಶೇಷೋಯಂ, ಅನಾದಿ ಕಾಲದಿಂದ ಕಾನ್ಸೆಪ್ಟ್ ಹಾಗೆ ಉಳ್ಕೊಂಡು ಬರುತ್ತೆ. ಯಾವುದೇ ಇದರ ಸರ್ಕಾರ ಬಂದರೂ ಕೂಡ ಡಿ ಸಿ ಕಡಿಮೆ ಎ ಸಿ ಮೇಲೆ ಹಾಗೆಲ್ಲ ಆಗೋದಿಲ್ಲ, ಏನಿದು ವ್ಯವಸ್ಥೆ ಹಾಗೆ ಬಂದಿರಬೇಕು. ಕೆಲವು ಸಣ್ಣ ಪುಟ್ಟಕ್ಕೆ ಹೊಸ ಪ್ರೋಕ್ಸ್ ಕ್ರಿಯೇಟ್ ಮಾಡ್ತಾರೆ, ಯಾವುದಕ್ಕೊಂದು ಇಕ್ವೇಟ್ ಮಾಡ್ತಾರೆ. ಆದರೆ ಕೆಲವು ಫಿಕ್ಸೆಡ್ ಏನಿರುತ್ತೆ ಯಾವಾಗಲೂ ಕೂಡ ಹಾಗೆ ಇರುತ್ತೆ ಅಂತ ಹೇಳಿದರು. ಅನಾದಿಶ್ಚ ವಿಶೇಷೋಯಂ ಸರ್ವೇಷಾಂ ಮಾನುಷಾದಿನಾಂ ಇಯಂ ನೀಚೋಚ್ಚತಾ ಕ್ವಾಪಿ ನ ಕೇನಾಪಿ ಹಿ ಅಬೋಧಿತಂ ಶಕ್ಯತೆ. ಈ ನೀಚೋಚ್ಚತ ಅಂದರೆ ತಾರತಮ್ಯ. ತಾರತಮ್ಯ ಏನು ಮಾಡಿ ಬದಲಾವಣೆ ಆಗೋದಿಲ್ಲ. ಸೊ ರಾಮಾನುಜ ಮತ ಹೋಯ್ತಲ್ಲಿ ತಾರತಮ್ಯ ಬದಲಾವಣೆ ಆಗೋದಿಲ್ಲ ಅಂದಮೇಲೆ ಮುಕ್ತಿಯಲ್ಲೂ ಹಾಗೆ ಮೇಂಟೈನ್ ಆಗುತ್ತೆ. ಅನ್ಯಥಾ ಖರ್ಚು ಮಿಚ್ಚೆ ಸೋಪಿತ, ಯಾರು ಚೇಂಜ್ ಮಾಡೋಕ್ಕೆ ಅಂತ ಹೋದರೆ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಚೇಂಜ್ ಏನು, ಗರುಡ ಶೇಷರನ್ನ ಮುಕ್ತರ ನಿತ್ಯಮುಕ್ತನ ಮಾಡಿ ಹಾಕಿಬಿಟ್ರು, ವಾಯುದೇವರನ್ನ ಕೆಳಗೆ ಹಾಕಿಬಿಟ್ರು, ತಿಳಿದು ವಿಶ್ವಕ್ಷೇದ ಸಾಮಾನ್ಯ ವ್ಯಕ್ತಿಯ ಮೇಲೆ ಹಾಕಿದರು, ಉಲ್ಟಪಲ್ಟ ಪೂರ್ತಿಯಾಗಿ. ಅದು ಅದರಿಂದ ಎಷ್ಟು ಅಂದರೆ ತಮೋರಜೇತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನು ಮಾಡ್ತಾರೆ, ಅವರು ಇವರು ಪರ ವಿಷ್ಣು ಸರ್ವತ್ವ ತೋಪ್ತಾರಲ್ಲ, ಹೊಂದ್ಕೊಂಬಿರೋಣ ಅಂತ ಹೇಳಿದರೆ ತಮೋರಜೇತ ಅಂತ ಆಚಾರ ಹೇಳು. ತಾರತಮ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಮಸ್ಸೆ ಸಿಗುತ್ತೆ, ಆದ್ದರಿಂದ ಎಂದೂ ಕೂಡ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ತಮೋ ಪ್ಯೂರಜೇತ್ ಸೋಪಿ ತಮೋ, ನಮ್ಮ ನಿತ್ಯಮುಕ್ತರು ಒಬ್ಬರೇ ಮಹಾಲಕ್ಷ್ಮಿ ಒಂದೇ ನಾರಾಯಣನಾದ ಮೇಲೆ ಅವ್ರು ನಿತ್ಯಮುಕ್ತರು ಸಿಕ್ಕಬಾಡ್ದೇನೆ ಇದ್ದಾರೆ. ಅವರಲ್ಲಿ ದೇವ ಕಣ್ಕೊಂಡು ನಿತ್ಯಮುಕ್ತರಾಗಿಬಿಡ್ತಾರೆ ಕೊನೆಗೆ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಯಾರು ಹಾಕಿದ್ದಾರೆ ಅವ್ರನ್ನೇ ತಿಳ್ಕೋಬೇಕಾಗಿ. ಯೋಪಿ ವೇದ ಸಮತ್ವೇನ ನೀಚ ಸರ್ವಾನ್ ನೀಚೋಚ್ಚತ ಸ್ಥಿತಾನ್. ನೋಡಿ, ತಾರತಮ್ಯ ಇದ್ದವ್ರನ್ನ ಸಮ ಅಂತ ತಿಳ್ಕೊಂಡ್ರು ಮಹಾಪಾಪ. ತಾರತಮ್ಯ ಇದ್ದಲ್ಲಿ ಸಮ ತಿಳ್ಕೊ, ಸಮ ಇದ್ದಾಗ ತಾರತಮ್ಯ ಅಂತ ತಿಳ್ಕೊಬೇಕು. ಬ್ರಹ್ಮವಾಯುಗಳು ಸಮ, ಅಲ್ಲಿ ತಾರತಮ್ಯ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಬ್ರಹ್ಮದೇವರು ರುದ್ರದೇವರು ಭಾರಿ ಕಡಿಮೆ ಇದೆ, ಸಮ ಅಂತ ತಿಳ್ಕೊಂಡ್ಬಿಟ್ರೆ ಭಾರಿ ತಪ್ಪು. ಇದು ಐಕ್ಯ ತಿಳ್ಕೊಂಡ್ರೆ ಇನ್ನೂ ತಪ್ಪು. ವಿಷ್ಣುವಿಗೆ ಐಕ್ಯ ತಿಳ್ಕೊಂಡ್ರೆ ಕಥೆನೇ ಮುಗಿದೋಯ್ತು, ಭಾರಿ ತಪ್ಪದು. ಅಲ್ಲೂ ಕೂಡ ಅದು ಅದಲ್ಲ, ಅದು ಕೆಲವು ಸಂಕಲ್ಪ ಮಾಡಬೇಕಾದ್ರೆ ಆ ವಿಷಯಕ್ಕೆ ಅಷ್ಟು ಬೇಕಾಗಿರುತ್ತೆ. ವಸುರುದ್ರ ಆದಿತ್ಯ ತಾರತಮ್ಯ ಕ್ರಮ ಅಲ್ಲ ಅದು, ನಮ್ಮ ಇದರಲ್ಲಿ ಆಯುಷ್ಮಾನ ಫಸ್ಟ್ ವಸುಗಳು, ಆಮೇಲೆ ರುದ್ರ ಆದಿತ್ಯ. ಈ ಕ್ರಮ ಇರೋದ್ರಿಂದ ಆ ಕ್ರಮದಲ್ಲಿ ಹೇಳ್ತಿರು. ಇವ್ರು ಹೇಳ್ಬೇಕಾದ್ರೆ ತಾರತಮ್ಯ ನವಗ್ರಹದಲ್ಲಿ ತಾರತಮ್ಯ ಇದೆ, ನಾವು ಹೇಳ್ಬೇಕು ದಿಕ್ಕಗಳಲ್ಲಿ ತಾರತಮ್ಯ ಇದ್ರು ಕೂಡ ಹೇಳ್ಬೇಕಾದ್ರೆ ಹೇಳ್ತೇವೆ ಇಂದ್ರ ಅಗ್ನಿ, ಅಗ್ನಿ ಭಾಳ ಕಡಿಮೆ, ಇಂದ್ರ ಆದಮೇಲೆ ಮತ್ತೆ ಎಲ್ಲೆಲ್ಲೂ ಯಾರ್ಯಾರು ಬಂದ್ಬಿಡ್ತಾರೆ. ಬಟ್ ಕ್ರಮ ಇದೆ, ದಿಕ್ಕಿನ ಕ್ರಮ, ಈ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕ್ರಮ ಇದೆ ಅಲ್ಲಿ ಗೊತ್ತಾಯ್ತು. ಯಾವುದೋ ಒಂದು ಕ್ರಮ ಅನಿಸಲು ಇಟ್ಕೊಂಡಿರ್ತಾರೆ. ಈ ವ್ಯುತ್ಕ್ರಮ ವ್ಯುತ್ಕ್ರಮ ಸುಹಿ ಕ್ರಮ ಆಮೇಲೆ ತಾರತಮ್ಯ ಕ್ರಮ, ಅದರಲ್ಲಿ ಆರೋಹಣ ಎಷ್ಟೆಷ್ಟು ವೆರೈಟಿ ಇದೆ, ಅದೆಲ್ಲ ಸ್ಪಷ್ಟ ಮಾಡ್ಕೊಂಡು ಹೇಳಬೇಕೆ ಹೊರತು ಯಾರು ಒಂದೇ ರೀತಿ ಇರಬೇಕು ಅಂತೇನೂ ಇಲ್ಲ. ಅದು ಅದ್ರ ಡೀಟೇಲ್ಸ್ ಗೊತ್ತಾಗಬೇಕಾದ್ರೆ ಬೇರೆ ಎಲ್ಲ ವಿಷಯ ಗೊತ್ತಿರಬೇಕು ಅವರಿಗೆ. ಕಕ್ಷ ಅಂದರೆ ಗ್ರೂಪ್ ಅಂತ, ಆ ಗ್ರೂಪ್ ಆ ಕ್ಲಾಸ್ ಇದೆಯಲ್ಲ, ಬಂದು 18 ಕಕ್ಷೆ ಅಂದರೆ 18 ಕ್ಲಾಸ್ ಅಂತ, 1 2 3 ಇಟ್ಕೊಂಡ್ಬಿಟ್ರೆ ಆ ಕೆಟಗರಿಯಲ್ಲಿ ಬರ್ತಾರೆ. ಆ ಕಕ್ಷೆ ಇದ್ರೆಲ್ಲ ಸಮ, ಕಕ್ಷೆಯಲ್ಲಿ ಯಾರು ಇರ್ತಾರೆ ಸಮ, ಏನು ಆ ಕಕ್ಷೆಯಲ್ಲಿ ಆ ಕ್ಲಾಸಲ್ಲಿ ಇದ್ದವರೆಲ್ಲ ಅದು ಕಮ. ಯಾವುದೋ ಒಂದು ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜ್ ತೊಗೊಂಡಿದ್ದರೆ ಅವ್ರಿಗೆ ಜಾಸ್ತಿ ಮೇಲೆ ಹೋಗಿರ್ತಾರೆ ಸ್ವಲ್ಪ. ಸೋಪಿ ಯಾತಿ ತಮೋ ಘೋರಂ ಯಶ್ಚ ಸಾಮ್ಯ ಮುದೀರಯೇತ್ ನೀಚೋಚ್ಚತ ಹೋಯಿತು, ಸಾಮ್ಯ ಹೇಳಿದರೆ ಅವರು ತಮಸ್ಸಿಗೆ ಹೋಗ್ತಾನೆ. ಮಾನುಷೋತ್ತಮ ಆರಭ್ಯ ಬ್ರಹ್ಮಾಂತಾನಾಂ ಪ್ರಯತ್ತತಃ ವಿಷ್ಣೋರ್ಭಕ್ತಿ ಜ್ಞಾನಪೂರ್ವಂ ಭವೇನ್ ಮುಕ್ತಿ ಪ್ರಸಾದತಃ. ಇವರೆಲ್ಲರಿಗೂ ಕೂಡ ಸಾತ್ವಿಕರಾದ್ದರಿಂದ ಮನುಷ್ಯೋತ್ತಮರಿಂದ ಶುರು ಮಾಡಿ ಬ್ರಹ್ಮದೇವರವರೆಗೆ ಅವರಿಗೆಲ್ಲರಿಗೂ ಮುಕ್ತಿ ಆಗುತ್ತೆ. ಆದರೆ ಸುಮ್ಮನೆ ಕೊಡಬಾರ್ದು, ಪ್ರಯತ್ನತಃ ಸರಿಯಾದ ಪ್ರಯತ್ನ ಮಾಡ್ತಾನೆ ಇರಬೇಕು. ಅದ ಜೊತೆಗೆ ಭಕ್ತಿ ಜ್ಞಾನಾದಯ ಸರ್ವೇ ವಿಷ್ಣು ಭಕ್ತಿ ವಿಷ್ಣೋರ್ಭಕ್ತಿ ಜ್ಞಾನಪೂರ್ವಂ. ಆದರೆ ಸುಮ್ಮನೆ ಆಟೋಮೆಟಿಕಲಿ ಕೊಟ್ಬಿಡೋದಿಲ್ಲ, ಪ್ರಯತ್ನ ಮಾಡಿ ಏನು ಸಂಪಾದನೆ ಮಾಡಬೇಕು, ಭಕ್ತಿ ಜ್ಞಾನ ಸಂಪಾದನೆ ಮಾಡಬೇಕು. ಕೂತಿರ್ತಾನೆ, ಪ್ರಮೋಷನ್ ಸಿಗಬೇಕೀಗ, ಒಂದು ಯಾವುದೋ ಕ್ವಾಲಿಫಿಕೇಷನ್ ಮಾಡಿದರೆ ಬರೋದು ಅವನಿಗೆ, ಗೊತ್ತಾಯ್ತಾ? ಬೇರೆ ಪ್ರಯತ್ನ ಮಾಡಿದರೆ ಬರೋದಿಲ್ಲ, ಕ್ವಾಲಿಫಿಕೇಷನ್ ಇಂಪ್ರೂವ್ ಆದ ತಕ್ಷಣ ಬಂದ್ಬಿಡೋದು. ಅದೇ ರೀತಿಯೇ ಜ್ಞಾನ ಭಕ್ತಿ ಇಂಪ್ರೂವ್ ಮಾಡ್ತಾ ಹೋದರೆ ಮಾತ್ರ ಭಕ್ತಿ ಮುಕ್ತಿನೇ ಹೋಗ್ತೀವಿ, ಹೋದರೆ ಇಲ್ಲ. ಯಾವಾಗಲೂ ಕಡೆ ಗಮನ ಕೊಡ್ತಿರ್ಬೇಕು, ಭಕ್ತಿ ಜ್ಞಾನ ಶೇಕ್ ಆಗಬಾರ್ದು. ಭಕ್ತಿ ಜ್ಞಾನ ಶೇಕ್ ಆಗಿ ಏನೇ ಅಡ್ಡಿ ಬಂದರೂ ಬಿಟ್ಟಾಕ್ಬಿಡ್ಬೇಕಲ್ಲ, ಭಕ್ತಿ ಜ್ಞಾನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವಕ್ಕೆ ಏನಾದ್ರು ಅಫೆಕ್ಟ್ ಆಯಿತು ಅಂದರೆ ಸಾಧನೆ ಎಲ್ಲ ಹೊರಟೋಯ್ತು ಅಂತ. ಭಕ್ತಿ ಜ್ಞಾನಾದಯ ಸರ್ವೇ ಸರ್ವೇಶಾಮಪ್ಯನಾದಯ, ಎಲ್ಲರಿಗೂ ಅನಾದಿ ಕಾಲದಿಂದ ಸ್ವರೂಪದಲ್ಲೇ ಭಕ್ತಿ ಜ್ಞಾನಗಳಿವೆ. ಎಷ್ಟಿವೆ ಅವು? ಸೀಡ್ ಟೈಪ್ ಇರುತ್ತೆ, ಎಲ್ಲ ಡೆವಲಪ್ ಆಗಬೇಕಲ್ಲ, ಅದೇ ಸಾಧನೆ. ಒಂದು ಗಿಡ, ಒಂದು ಭತ್ತದ ಕಾಳಿದೆ, ಅದು ಭತ್ತದ ಗಿಡ ಆಗಿ ಬೆಳೆದು ಅಕ್ಕಿ ಕೊಡಬೇಕು, ಅದು ಸಾಧನೆ. ಕೃಷಿ ಅಂದರೆ ಏನು? ಅದೇ ಕೃಷಿ. ಸೊ ನಮ್ಮ ಒಳಗಿರತಕ್ಕಂಥ ಸ್ವಲ್ಪ ಭಕ್ತಿ ಮುಕ್ತಿ ಸಫಿಷಿಯೆಂಟ್ ಅಲ್ಲ, ಅದು ಮುಕ್ತಿ ಬರಷ್ಟು ಆಗಬೇಕು. ಒಂದೇ ಒಂದಿಷ್ಟು ಹಣ್ಣಿನ ಬೀಜ ಏನು ಮಾಡೋಕ್ಕೆ ತೊಗೊಂಡು ಅದನ್ನು ಮಾವಿನ ಕಾಯಿ ಗೋಟೆ ಒಂದು ಹಾಕಿದ, ಬೆಳೀತು, ಏನು ಕಾಯಿ ಬಿಡ್ತಾ ಇದೆ, ಬಿಡ್ತಾ ಇದೆ, ಹಣ್ಣು ಬಿಡ್ತಾ, ನೂರಾರು ವರ್ಷ ಮತ್ತೆ ನೋಡಿ, ಒಂದು ಎಷ್ಟು ಚೇಂಜ್ ಆಯ್ತು ಈಗ, ಅದು ಸಾಧನೆ. ಅದೇ ರೀತಿ ನಮಗಿರೋ ಭಕ್ತಿ ಅದು ಆಗ ಅಡಿಕ್ವೇಟ್, ನೂರಾರು ಜನಕ್ಕೆ ನೂರಾರು ವರ್ಷ ಕೊಡುತ್ತೆ. ಆದರೆ ಮೊದಲಾಗಿದ್ದ ಶಕ್ತಿ ಇರಲಿಲ್ಲ ಅದಕ್ಕೆ. ಸರ್, ನಮ್ಮ ಭಕ್ತಿ ಇವತ್ತು ಮುಕ್ತಿಗೆ ಹೋಗೋ ಶಕ್ತಿ ಅದಕ್ಕಿಲ್ಲ. ಬಟ್ ಯಾವಾಗ ಡೆವಲಪ್ ಮಾಡ್ಕೊತ ಹೋಗ್ತೀವಿ ಏನೇನಾಗುತ್ತದೆ, ಆಗ ಮುಕ್ತಿ ಸಮರ್ಥ ಆಗುತ್ತೆ. ಸೊ ಯಾವ ಕಾಲಕ್ಕೂ ಕೂಡ ನಾವು ಈ ಸ್ಟೇಜಲ್ಲಿ ಅರ್ಧ ಬೆಳೆದಿರುತ್ತೆ ಮಾವಿನ ಗಿಡ, ಅವಾಗ ಹಣ್ಣು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಬರುತ್ತದೆ? ಪೂರ್ತಿ ಬೆಳಿಬೇಕು. ಸೊ ಆರಂಭದ ಹಂತದಲ್ಲಿ ಫಲ ಕಂಡಿಲ್ಲ ಅಂತ ಬಿಟ್ಬಿಡ್ಬಾರ್ದು. ಏ, ಎಷ್ಟು ದಿವಸ ಆಯಿತು, ಒಂದು ವರ್ಷ ಆದರೂ ಫಲ ಕೊಟ್ಟರೆ ಕಟ್ ಮಾಡಿ ಹಾಕಿಬಿಟ್ರೆ ಹೋಯ್ತು, ಕಾಯ್ಬೇಕದು. ಒಂದೊಂದಕ್ಕೂ ಇಷ್ಟು ವರ್ಷ ಅಂತ ಇರುತ್ತೆ, ಕೆಲವು ಬೇಗ ಫಲ ಕೊಡುತ್ತೆ, ಕೆಲವೆಲ್ಲ ಇವೆಲ್ಲ ಧಾನ್ಯ ಊಟಕ್ಕೆ ಬೇಕೇ ಬೇಕು, ಅದಕ್ಕೆ 4 ತಿಂಗಳೇ ಫಲ ಬಂದ್ಬಿಡುತ್ತೆ. ಅದು ಅವೆಲ್ಲ ಹಣ್ಣುಗಿಡ ಊಟದ್ದೇನಲ್ಲ, ಅವು ಅದು ನಿಧಾನ ಬರುತ್ತೆ ಅವೆಲ್ಲ ಕೂಡ. ಕೆಲವೆಲ್ಲ ಸಂಬಳ ಕೊಟ್ಬಿಡ್ತಾರೆ, ಇಗ್ರಿಮೆಂಟ್ ನಿಧಾನ ಕೊಡ್ತಿರ್ತಾರೆ, ಅವಸರ ಇಲ್ಲ ಅದಕ್ಕೆಲ್ಲ ಕೂಡ. ಯಾಕೆ? ಏನು ಆಫ್ಟರ್ ಆಲ್ ಸ್ವಲ್ಪ ಕಡಿಮೆ ಬೇಸಿಕ್ ಪಾಪ ರಿಕ್ವೈರ್ಮೆಂಟ್ ಇದೆ, ಕೆಲವೊಂದು ಅತ್ಯಪೋದು ಸ್ಪೆಂಡಿಂಗ್ ಹಾಗೆ ಬಿದ್ದಿರುತ್ತೆ ಕೆಲವೆಲ್ಲ. ಬಟ್ ಇದಕ್ಕೆ ಮಾತ್ರ ಒಂದು ರೂಲ್ ಇದೆ, ಏನೇ ಇದ್ರೂ ಕೂಡ ಕೊಟ್ಬಿಡ್ರಿ ಅಂತ ಗೋಳಾಡಿಸ್ಬೇಡ್ರಿ ಅಂತ ಹೇಳ್ಬಿಡ್ತಾರೆ. ಉಳಿದೆಲ್ಲ ಕೂಡ ಇದು ಮಾಡ್ತಾರೆ, ಇದು ಮಾತ್ರ ಕೊಟ್ಟಾಕ್ಬಿಡ್ತಾರೆ, ಟೀಗೆ ಬೇಗ ಕೊಡೋದಿಲ್ಲ ಎಷ್ಟೋ ಸಲ. ಏನ ಅದು ಸುಮ್ಮನೆ ಸುಭಾಷಿತ ಅಷ್ಟೆ, ಗುಣಗಳು ಇರೋದಾದರೆ ಮುಂದೆ ಬೆಳಕಿ ಬಂದೇ ಬರುತ್ತೆ ಅಂತಾರೆ. ಸಾಮಾನ್ಯ ದೋಷಗಳಿಗೂ ಅದೇ ಅಪ್ಲೈ ಆಗುತ್ತಂತೆ. ವಿಕಸಂತಿ ವಿಕಾಸ ಹೊಂತವೆ ಅಂತಾರೆ, ವಿಕಾಸ ಕಡಿಮೆ ಇರೋದು ವಿಕಾಸ ಆಗ್ತವೆ ಅಂತಾರೆ. ದೋಷಗಳು ಹಾಗೇನೆ, ದುರ್ಯೋಧನಾದಿಗಳ ಸ್ವರೂಪದಲ್ಲೇ ದೋಷ ಇದೆ, ಅದು ಡೆವಲಪ್ ಆಗಬೇಕದು. ಡೆವಲಪ್ ಆಗಬೇಕಾದ್ರೆ ದ್ವೇಷ ಮಾಡಿ 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 ಜಾಸ್ತಿ ಆಗಬೇಕದು. ಅವ್ರ ದ್ವೇಷಾಭಿವೃದ್ಧಿಗೋಸ್ಕರ ಅವ್ರ ಸಾಧನೆ, ಗೊತ್ತಾಯ್ತಾ? ಭಕ್ತಿ ಅಭಿವೃದ್ಧಿಗೋಸ್ಕರ ಇವ್ರ ಸಾಧನೆ, ಸಾಧನೆ ಎಲ್ರಿಗೂ ಆಗ್ತಾನೆ ಇರಬೇಕು ಒಟ್ಟಿಗೆ ಯಾವಾಗಲೂ ಕೂಡ. ಬಾಹ್ಯ ಜ್ಞಾನ ಭಕ್ತಿ ಅಂದರೆ ಇಲ್ಲೇ ಇಲ್ಲ, ಏನೇ ಇದ್ರೂ ಸ್ವರೂಪದ್ದೇ ಅದು. ಬಾಹ್ಯ ಜ್ಞಾನ ಭಕ್ತಿ ತೋರಿಕೆ ಅಷ್ಟೇ, ಅದು ತೋರಿಕೆ ಕೌಂಟೇ ಆಗೋದಿಲ್ಲ. ಭಕ್ತನಂತೆ ನಡ್ಕೊಂಡಾಗ ಭಕ್ತ ಅಂತ ಅಲ್ಲ ಅಂತ ಸುಡೋ ಭಕ್ತಿ ಅಂತಾರಲ್ಲ, ಹಾಗೆ ಹೊರಗಿನ ಹೊರಗಿನ ಭಕ್ತಿ ಅಂದರೆ ಆಷಾಢ ಭಕ್ತಿ ತನ್ನದು ನಗೆಯು ಬರುತ್ತೆ ಇದೆ ಅಂತಾರಲ್ಲ ಆ ಗುಂಪಿಂದು. ಭಕ್ತಿ ಅಂದರೆ ಒಳಗಿಂದನೇ ಬರಬೇಕೆ ಹೊರತು ಹಸಿವು ಎಲ್ಲಿಂದ ಆಗಬೇಕು? ಹೊರಗಿನ ಹಸಿವು ಒಳಗಿನ ಹಸಿವು ಅಂತ ಏನಿಲ್ಲ, ಹಸಿವೆ ಒಳಗಿಂದನೇ, ಗೊತ್ತಾಯ್ತಾ? ಅದು ಬೇರೆಯೇ, ಹೊರಗಿಂದ ಬರೋ ಸಾಧ್ಯತೆ ಇಲ್ಲ, ಹೊರಗಿಂದನೇ ಬರಬೇಕು. ಯಾವುದು? ಮತ್ತು ಸಾಧಿಸ್ಬೇಕಾಗತ್ತೆ. ಇವತ್ತು ಒಳ್ಳೆ ಗುಣ ಕೇಳಿದ ತಕ್ಷಣ ಲೈಕ್ ಮಾಡ್ತಾನೆ, ಅದೇ ಭಕ್ತಿ. ಅಂದರೆ ಗುಣಗಳು ಕೇಳಿದ ತಕ್ಷಣ ವೆಂಕಟಾಕರಣ ಇದ್ದರು, ಪಿಶಾಚಿಗಳು ಇಬ್ಬರು ಕೂಡ ವಿಷ್ಣು ದೇಶ ಭಾರಿ ಮಾಡ್ತಾಯಿದ್ರು, ರುದ್ರದೇವರು ಮಹಿಮೆ ಹೇಳಿದರು, ತಕ್ಷಣ ಭಕ್ತಿ ಬಂದ್ಬಿಡ್ತು. ಗೊತ್ತಾಯ್ತು? ಯೋಗೋ ಎಂಥ ಪಶ್ಚಾತ್ತಾಪ ಭಕ್ತಿ ಬಂದ್ಬಿಡ್ತು. ಅದೇ ಕೆಲವು ದುಷ್ಟರಿಗೆ ದ್ವೇಷ ಇನ್ನೂ ಜಾಸ್ತಿ ಆಗುತ್ತಂತೆ. ವಿಶ್ವರೂಪ ನೋಡಿದ್ರೆ ದುರ್ಯೋಧನ ಇನ್ನೂ ದ್ವೇಷ ಮಾಡ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ಅವ್ರಿಗೆ ಸ್ವರೂಪ ಜ್ಞಾನ ಬರೋದು ಎಷ್ಟು ಮುಖ್ಯನೋ, ಜ್ಞಾನದ ರಿಸಲ್ಟ್ ನೋಡ್ಕೋಬೇಕು. ಭಕ್ತಿಯಲ್ಲಿ ಪರ್ಯವಸಾನವಾದರೆ ಅದು ಸಾತ್ವಿಕ ಜ್ಞಾನ, ದ್ವೇಷದಲ್ಲಿ ಪರ್ಯವಸಾನವಾದರೆ ಅಸೂಯೆ ಇತ್ಯಾದಿ ಬಂದರೆ ತಾಮಸ ಜ್ಞಾನ ಅಂತಾರೆ ಹೆಸರು. ಬಾಹ್ಯ ಭಕ್ತಿ ಅಂದರೆ ಅರ್ಥನೇ ಇಲ್ಲ ಅಂತ ಹೇಳಿದ್ರೆ ಪೂರಕದ ಪ್ರಶ್ನೆ ಬರಲೇ ಇಲ್ಲ. ಬಾಹ್ಯ ಭಕ್ತಿ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ, ಸುಳ್ಳು ಭಕ್ತಿ ಅಂತ ಅಷ್ಟೇ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಬಾಹ್ಯ ಜ್ಞಾನ ಅಂದರೆ ಸ್ವಲ್ಪ ಅರ್ಥ ಇದೆ. ಬಾಹ್ಯ ಜ್ಞಾನ ಅಂದರೆ ಪುಸ್ತಕ ಓದಿ ಬಂದ ಜ್ಞಾನ, ಅದು ಜ್ಞಾನ. ಬಾಹ್ಯ ಭಕ್ತಿ ಅಂತಿಲ್ಲ, ಬಾಹ್ಯ ಹಸಿವು ಅಂತಿಲ್ಲ, ಗೊತ್ತಾಯ್ತಾ? ಹಸಿವು ಅಂದರೆ ಒಳಗಿಂದ ಒಂದು ಎರಡೆರಡು ವೆರೈಟಿ ಇಲ್ಲ ಹಸಿವು ಅಂದರೆ. ಆದರೆ ಇದು ಕೆಲವು ಎರಡು ಒಳಗು ಹೊರಗೆ ಎರಡು ಇರ್ಬೋದು. ಜ್ಞಾನ ಸ್ವರೂಪದಲ್ಲಿಲ್ಲ, ಪುಸ್ತಕದಲ್ಲಿದೆ. ಹೊರಗಿದೆ, ಪಟ 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 ಹೊರಗೆ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ, ಒಳಗೆ ಹೋಗಿ ಎಷ್ಟಂದಿರ ದುಡ್ಡು ಸುಳ್ಳು ಹೇಳಿ ಅಂತ ಕೇಳ್ತಾನೆ. ಇವತ್ತು ರಾಜಕಾರಣಿ ಭಾಷಣಗಳೆಲ್ಲ ಹೊರಗೆ ಆಗಿರ್ತದೆ, ಇದು ಒಳಗೆ ಮಾತ್ರ ಬೇರೆ ಇರ್ತದೆ. ಭಕ್ತಿ ಹಾಗೆ ಮಾಡಕ್ಕೆ ಬರಲ್ಲ, ಒಂದೇ ಭಕ್ತಿ ಯಾವಾಗ ಕೂಡ. ಹೌದು ಹೌದು. ಎಲ್ಲಿ ಬಂತ? ಎಲ್ಲಿದೆ? ಇದರಲ್ಲಿ ಪ್ರತೀಕ ಎಲ್ಲಿದೆ? ಇದರಲ್ಲಿ ಮಾನುಷೈ ಅಲ್ಪೈಹಿ ಅಲ್ಪೈಹಿ ಕರ್ಮ ದೇವೈಹಿ ಎಷ್ಟೇ ಪುಟ? 125 ಎಷ್ಟನೇ ಲೈನು? ಹಾಂ, ಏ ಮಾನುಷೈತಿ ಬ್ರಹ್ಮಾಂತಾವಧಿಕಾರಿಣಾಂ ವಿಘ್ನೋ ವಿಘ್ನಾಭಯತ್ವತೋ ಯೋಜನ. ನಾನು ಶ್ರವಣಾದಿ ರೂಪ ಪ್ರಯತ್ನ ಸಾಧ್ಯ ಭಕ್ತಿ ಜ್ಞಾನಾದೇಹೇ ಕಥಂ ಸತ್ಸಾಧನತ್ವ ಮನ್ನೋನಾಶ್ರಯ ಇತ್ಯತಃ ಭಕ್ತಿ ಇದೆ. ಸಿಂಪಲ್ ಆಗಿ ಹೇಳಿದ್ದಕ್ಕೆ ಉತ್ತರ ಕೊಟ್ಟರು. ನೀವೇನು ಹೇಳ್ತೀರಿ? ಭಕ್ತಿ ಜ್ಞಾನ ಬಂದರೆ ಮೋಕ್ಷ, ಅದಲ್ಲ ಭಕ್ತಿ ಜ್ಞಾನ ಬಂದರೆ ಮೋಕ್ಷ, ಶ್ರವಣಾದಿಗಳನ್ನು ಮಾಡಿದರೆ ಭಕ್ತಿ ಜ್ಞಾನ, ಭಕ್ತಿ ಜ್ಞಾನ ಮಾಡಬೇಕಾದ್ರೆ ಶ್ರವಣಾದಿಗಳಿರಬೇಕು, ಶ್ರವಣಾದಿಗಳಿರ್ಬೇಕಾದ್ರೆ ಭಕ್ತಿ ಜ್ಞಾನ ಇರಬೇಕು ಅಂತೀರಿ. ಅನ್ಯಾಯಾಸ್ತ್ರ ಆಗಲಿಲ್ಲ ಅಂತ ಕೇಳಿದರು. ಅದಕ್ಕೆ ಹೇಳ್ತಾರೆ ಬೇರೆಯವ್ರಿಗೆ ಅನ್ಯಾಯಾಸ್ತ್ರ ಏನಿದೆ ನಮಗಿಲ್ಲ, ಯಾಕೆ ಸ್ವರೂಪದಲ್ಲಿ ಭಕ್ತಿ ಇದೆ ಅಂತ ಹೇಳಿದೆವಲ್ಲ, ಅನ್ಯಾಯಾಸ್ತ್ರ ಆಗಲಿಲ್ಲ. ಆಗ ಏನಾಯ್ತು? ಈಗ ಶ್ರವಣ ಮಾಡಿದರೆ ಭಕ್ತಿ ಬಂದೇ ಬರುತ್ತೆ, ಭಕ್ತಿ ಮಾಡಿದ್ರೆ ಶ್ರವಣ ಬರುತ್ತೆ ಅಂದರೆ ಅನ್ಯೋನ್ಯಾಶ್ರಯ. ಸ್ವರೂಪದಲ್ಲಿ ಭಕ್ತಿ ಇದೆ, ಅದು ಡೆವಲಪ್ ಆಗುತ್ತೆ ಅಂತ ಹೇಳ್ತೇವೆ. ಆದ್ದರಿಂದ ಅನ್ಯೋನ್ಯಾಶ್ರಯ ಬರಲಿಲ್ಲ. ಅದಕ್ಕೆ ದೃಷ್ಟಾಂತ ಉತ್ತರ ಕೊಟ್ಟು ಭಕ್ತಿ ಇತಿ ನನ್ನ ಭಕ್ತಿಯಾದೇನ ಉತ್ತರ ಅದೇನೆ. ಭಕ್ತಿ ಏನದು? ಭಕ್ತಿ ಜ್ಞಾನ ಸರ್ವೇ ಸರ್ವೇಶಾಮಪಿ ಅನಾದಯ. ಅನಾದಿ ಅಂತ ಹೇಳಿದ ಮೇಲೆ ಅನ್ಯೋನ್ಯಾಶ್ರಯ ಹೊರಟೋಯ್ತು. ಹೇಳಿದವರಿಂದ ತಪ್ಪಾಗ್ತಿತ್ತು. ಅನಾದಿ ಕಾಲಾದಾರಭ್ಯ ಅದು ದುಷ್ಟರಿಗೆ ಯಾಕೆ ಬರೋದಿಲ್ಲ ಭಕ್ತಿ ಜ್ಞಾನ ಅಂದರೆ ಸ್ವರೂಪದಲ್ಲಿ ಇಲ್ಲ ಅವರಿಗೆ. ಇಲ್ಲದ ಮೇಲೆ ಏನಾಗುತ್ತಾಗ? ಏನು ಮಾಡಿ ಬರೋ ಚಾನ್ಸ್ ಇಲ್ಲ. ಸ್ವರೂಪದಲ್ಲೇ ಇಲ್ಲದ ಹೋದಾಗ ಬರಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಒಂದು ವಜ್ರ ಇದೆ, ಪಾಲಿಷ್ ಮಾಡ್ತಾನೆ, ಪಾಠ 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 ಹೊಡಿತಾ ಇದೆ. ಕಲ್ಲು ಪಾಲಿಷ್ ಮಾಡ್ತಾನೆ, ಪುಡಿ ಪುಡಿ ಆಗೋಗ್ಬಿಡುತ್ತೆ. ಕಲ್ಲಿಗೆ ಅದನ್ನೇ ಕೊಟ್ಟರೆ ಏನಾಗುತ್ತೆ? ಪಾಲಿಷ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪಾಲಿಷ್ ತೊಗೊಳಕ್ಕಿಂತ ಮುಂಚೆ ಏನಾಗಿತ್ತು? ಅದು ವಜ್ರ, ಅದು ವಜ್ರ ಆಗಿತ್ತು, ಅದು ಅದಕ್ಕೆ ಪಾಲಿಷ್ ತೊಗೊಂಡು ಪಾಠ ಪ್ರವಚನ ಪಾಲಿಷ್ ಇದ್ದ ಹಾಗೆ ಗೊತ್ತಾಯ್ತಿಲ್ಲ. ಸ್ವರೂಪದಲ್ಲಿ ಇರಬೇಕು ಅದು. ಬರೀ ಪಾಲಿಷ್ ಹಚ್ಕೊಂಡ್ರೆ ಏನಾಗುತ್ತೆ? ಏನು ಉಪಯೋಗಿಲ್ಲ. ಒಳಗಿದ್ದರೆ ಅದು ಪಾಲಿಷ್ ವ್ಯಕ್ತ ಆಗೋದು. ಅದಕ್ಕೆ ಯೋಗ್ಯರಿಗೆ ಮಾತ್ರ ಜ್ಞಾನ, ಯೋಗ್ಯಾನಾಮೇವ ಜ್ಞಾನಂ ಅಂತ ಹೇಳೋದು. ಉಳಿದವರಿಗೆ ಪಾಂಡಿತ್ಯ ಬರಬಹುದು, ಪಾಂಡಿತ್ಯ ಬರುತ್ತೆ ಕನ್ವಿಷನ್ ಬರೋದಿಲ್ಲ. ಪಾಂಡಿತ್ಯ ಬರ್ತದೆ ಕನ್ವಿಷನ್ ಬರೋದಿಲ್ವ ಹೊರತು ಅವ್ರಿಗೆ ಎಂದು ಕೂಡ. ಉದಾಹರಣೆಗೆ ತಿರುಗುಂಬಳಿತಾರೆ, ಫಸ್ಟ್ ಕ್ಲಾಸ್ ಪಾಠ ಹೇಳ್ತಾರೆ, ಅದ್ವೈತ ಪಾಠ ಹೇಳ್ತಾ ಇದ್ದಾರೆ, ಕನ್ವಿಕ್ಷನ್ ಇಲ್ಲ, ತಪ್ಪು ಒಂದು ಈ ಕಡೆ ಬಂದುಬಿಟ್ರು. ಇನ್ನೊಂದು ಕೆಲವರು ಫಸ್ಟ್ ಕ್ಲಾಸ್ ದ್ವೈತ ಪಾಠ ಹೇಳ್ತಿರ್ತಾರೆ, ಅದ್ವೈತನೇ ಸರಿ ಅಂತ ಕಾಣಿಸುತ್ತೆ, ಒಳಗೆ ಅನಿಸ್ತಿರ್ತದೆ. ಯಾಕೆಂದ್ರೆ ಅವರಿಗೆ ಈ ಚಿಂತನೆ ಸ್ವರೂಪದಲ್ಲಿ ಇಲ್ಲ, ಆದ್ದರಿಂದ ಒಳಗೆ ಹೋಗೋದೇ ಇಲ್ಲ. ಅಲ್ಲಲ್ಲ, ಓ ಇಟ್ ಆ್ಯಡ್ಸ್ ಟು ಇಟ್ ಅಷ್ಟೇ, ಅದು ಹೆಲ್ಪ್ ಮಾಡುತ್ತೆ ಅಷ್ಟೇ. ಉದಾಹರಣೆಗೆ ಇವು ಸ್ವಿಚ್ ಹಾಕಿದ್ರೆ ಹೇಗೋ ಹಾಗೆ, ಸ್ವಿಚ್ ಹಾಕೋದು ಹೊರಗಿಂದು, ಕರೆಂಟ್ ಒಳಗಿಂದ ಇರೋದು ಗೊತ್ತಾಯ್ತಾ. ಸ್ವಿಚ್ಚನ್ನು ಆಪರೇಟ್ ಕಂಟ್ರೋಲ್ ಅಷ್ಟೇ ಹೊರತು ಇದನ್ನು ಹಾಕಿದ ಮಾತ್ರಕ್ಕೆ ಬರೋದಾಗಿ ಎಲ್ಲರೂ ಹಾಕ್ಬಿಡುವುದಾಗಿ ಅರ್ಥ ಆಯ್ತಾ. ಕನೆಕ್ಷನ್ನೇ ಇಲ್ಲ, ಕನೆಕ್ಷನ್ನೇ ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಆದ್ದರಿಂದ ಬಾಹ್ಯ ಪ್ರವೃತ್ತಿ ಏನಿದ್ರು ಕೂಡ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತಿಲ್ಲ. ಅವ್ರು ನಿಮ್ಮ ಸ್ವರೂಪದಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಅಂತಾರಲ್ಲ, ಹಾಗೆ ಇಲ್ಲದ ನಾವೇನು ಮಾಡೋಕ್ಕಾಗಿದ್ದರೆ ಡೆವಲಪ್ ಮಾಡ್ಬೋದು. ಅವ್ರು ಇಂಟ್ರೆಸ್ಟೇ ಇಲ್ಲ, ಕೆಪಾಸಿಟಿ ಇಲ್ಲ, ಏನು ಹೇಳೋದು ಅವರಿಗೆ ಅಂತ ಹೇಳಿದ ಹಾಗೆ ಹಾಗೆ. ನಾವು ಉದಾಹರಣೆ ಹೇಳಿದ್ನಲ್ಲ, ಹೆಸರು ಕಾಡಿದೆ ಬೆಳೆಸಕ್ಕೆ ಬರ್ರಿ, ಇನ್ನೊಂದು ಏನೋ ಕಲ್ಲು ಕೊಟ್ಟ ಬೆಳೆಸ್ಕೊಡ್ರಿ ಅಂತ ಕೇಳಿದರೆ ಕೊಡಲಿ, ಬೇರೆ ಊರು ಟ್ರೈ ಮಾಡ್ತೀನಿ ಅಂತ ಹೋದ್ರೆ ಯಾವ ಟ್ರೈ ಮಾಡಿದ್ರು ಅಷ್ಟೇ, ಇನ್ನೊಬ್ರ ಕೈಯಲ್ಲಿ ಕೊಡ್ತಿರೋದು, ಯಾರ ಕೈಗೆ ಹೋದರೂ ಅಷ್ಟೇ. ಆ ಯೋಗ್ಯತೆ ಇದ್ದಿದ್ರೆ ಆಗ್ತಿತ್ತು. ಇನ್ನೊಬ್ಬರ ಕೈಲಿ ಹೆಸರು ಕಾಳು ಕೊಟ್ಟ ಅದು ಸರಿಯಾಗಿ ಬರಲಿಲ್ಲ, ಯಾಕೆ ಸರಿಯಾಗಿ ಹಾಕಲಿಲ್ಲ ಅವನು. ಮತ್ತು ಇನ್ನೊಬ್ರು ಕೊಟ್ಟ ಫಲ್ಟೈಲ್ ಇದರಲ್ಲಿ ಹಾಕಿ ಸಹ ನೋಡಿಕೊಂಡ ಫಸ್ಟ್ ಕ್ಲಾಸ್ ತಗೊಂಡು, ಅದು ಯೋಗ್ಯ ಪ್ರಯತ್ನ. ಸರಿಯಾದ ಪ್ರಯತ್ನ ಮಾಡಿದರೆ ಒಂದೇ ಒಂದು ಗದ್ದೆ ಇರುತ್ತೆ, ಒಬ್ಬರು ಸಾಮಾನ್ಯನ ಮಾಡ್ತಾನೆ, ಈಳು ಕಡಿಮೆ ಬಂದಿರುತ್ತೆ, ಇನ್ನೊಬ್ಬರು ನೋಡ್ತಾನೆ ಹತ್ತಷ್ಟು ಬೆಳೀತಾನೆ ಅದರೊಳಗೆ. ಯಾತಕ್ಕೆ? ಒಳ್ಳೆ ಒಳ್ಳೆ ಬೆಳೆ ಗೊಬ್ಬರ ಹಾಕ್ತಾನೆ, ಕಾಯ್ತಾನೆ, ಎಲ್ಲ ಮಾಡ್ತಾನೆ, ಕಾಲು ಕಾಲು ಕಳೆ ತೆಗಿತಾನೆ, ಫಸ್ಟ್ ಕ್ಲಾಸ ಬಂದ್ಬಿಡಿ. ಕೆಲವರು ಏನು ಮಾಡ್ತಾನೆ, ಏ ಮಿನಿಮಮ್ ಖರ್ಚು ಮಾಡೋಕ್ಕೆ ಹೋಗ್ತಾನೆ, ಅದು ಪಣವನ್ನು ಮಿನಿಮಮ್ ಬರುತ್ತೆ ಅವನಿಗೆ. ಹೆಚ್ಚೆಚ್ಚು ಪ್ರಯತ್ನ ಮಾಡಿದಷ್ಟು ಚೆನ್ನಾಗಿರುತ್ತೆ. ಪ್ರಯತ್ನ ಅಂಥೇಳಿ ನೀವು ಕಲ್ಲುಗಳ ಮೇಲೆ ಬೆಳೆದ್ರೆ ಪ್ರಯತ್ನ ಅಲ್ಲ, ಬೆಳೆಯೋ ಜಾಗದಲ್ಲಿ ಬೆಳಿಬೇಕದು. ಏನೇ ಏನೇ ಹಾಂ, ಅಲ್ಲ ಈ ಶಾಸ್ತ್ರ ಇದೆಯಲ್ಲ ಇಂಗ್ಲೀಷ್ ಆಗಿ ನಮಗೆ, ಇದು ಆಚಾರ್ಯ ಹೇಳಿಬಿಟ್ಟಿದ್ದಾರಲ್ಲ ಫಸ್ಟ್ ಕ್ಲಾಸಾಗಿ, ಅದು ಹೇಳಿದ್ಮೇಲೆ ಇದೇ ಫೈನಲ್. ತಮೋ ತತ್ವದ ಯೋಗ್ಯತೆಯಾ ಪೂರ್ತವು ವಿಷ್ಣೋರ್ ದೃಷ್ಟಿ ಪ್ರಜಾಯತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅನಾದಿ ಕಾಲಾದಾರಭ್ಯ ವೃದ್ಧಾನಾಂ ಉತ್ತರೋತ್ತರಂ. ಅನಾದಿ ಕಾಲದಿಂದ ಪ್ರಾರಂಭ ಮಾಡಿಬಿಟ್ಟು ನಮ್ಮ ಜನ ತಪ್ಪು ಓದ್ಕೊಂಡಿರ್ಬೇಕು ಇದನ್ನು. ವೃದ್ಧರಿಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ವಯಸ್ಸಾದ ಮೇಲೆ ಓದೋಣ ಅಂತ ತಿಳ್ಕೊಂಡಿರ್ತಾರೆ. ವೃದ್ಧಾನಾಂ ಉತ್ತರೋತ್ತರಂ ಹೇಳಿದಾರಲ್ಲ, ವೃದ್ಧರು ಅಂದರೆ ಅವೃದ್ಧ ಅಲ್ಲ. ಏನು ವೃದ್ಧಾನಾಂ? ಅನಾದಿ ಕಾಲದ ವೃದ್ಧಾನಾಂ ಜ್ಞಾನಭಕ್ತಿಯಾದಿಗಳಿದೆಯಲ್ಲ ಅವು ವೃದ್ಧ ಆಗಬೇಕು, ಬೆಳಿಬೇಕು. ವೃದ್ಧ ಅಂದರೆ ವಯಸ್ಸು ವೃದ್ಧ ಅಲ್ಲ. ಜ್ಞಾನಭಕ್ತಿಯಾದಿಗಳು ಬೆಳೆದ ಮೇಲೆ ತತ್ತದ್ಯೋಗ್ಯತೆಯ ಪೂರ್ತವು ವಿಷ್ಣೋರ್ದೃಷ್ಟಿ ಪ್ರಜಾಯತೆ, ಪೂರ್ತಿಯಾಗಬೇಕು ಅವನು. ಸಾಧನ ಅಂತ ಇರ್ತದೆ, ಇವತ್ತು ಹೂವು ಕಿತ್ಬೇಕಾದ್ರೆ ನೋಡ್ತಾರೆ, ಬೆಳೆದ ತಕ್ಷಣಕ್ಕೆ ಬಿಡೋದಿಲ್ಲ, ನೋಡ್ತೀವಿ ಇನ್ನೂ ಬೆಳಿಬೇಕು ಇನ್ನೂ ಬೆಳಿಬೇಕು, ಅಷ್ಟೆಲ್ಲ ಕಿತ್ತಾರೆ. ಬೆಳೆ ನೋಡ್ತಾರೆ, ಅವನಿಗೆ ಗೊತ್ತಾಗುತ್ತೆ ಯಾವ ಟೈಪ್ ಬೆಲ್ಲಗೆಲ್ಲ ಮಾಡ್ತಿರ್ತಾರೆ ಗಾಣಗಳಲ್ಲಿ. ಯಾವಾಗಲ್ಲ ಒಂದು ಪಾಕ ನೋಡೋಕ್ಕೂ ಎಕ್ಸ್ಪರ್ಟ್ ಇರ್ತಾರೆ. ಆ ಕಾಲಕ್ಕೆ ತೆಗೆದು ಸಣ್ಣದಿದ್ದರೂ ವೇಸ್ಟು, ಆದರೂ ಕೆಟ್ಟೋಗ್ಬಿಡುತ್ತೆ. ಕರೆಕ್ಟಾಗಿ ಪಾಕ ಹುಡುಕ್ಬೇಕು ಅವನು. ಈ ಮೈಸೂರು ಬಾಗಿಲು ಮಾಡಿ ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಲ್ಲಾಗಿಬಿಡುತ್ತೆ, ಕಡಿಮೆ ಆದರೆ ಇದು ಕಟ್ಟಕ್ಕೆ ಬರೋದಿಲ್ಲ. ಕರೆಕ್ಟ್ ಪಾಕ ಬರಬೇಕು. ದೇವರು ಪಾಕ ನೋಡ್ತಾನೆ ಅಂದ್ರೆ, ನಾವು ಇಲ್ಲೆಲ್ಲ ಮೈಸೂರು ಪಾಕ ನಮ್ಮ ನೋಡ್ತೀವಿ, ನಮ್ಮ ಪಾಕ ದೇವರು ನೋಡ್ತಾರೆ ಅಂತ ಹೇಳಿದ. ದೇವ್ರು ಪಕ್ವಾಗಿದೆ ಅಲ್ಲ, ನಾವೇನು ಮಾಡ್ತೇವೆ, ದೇವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ದೇವ್ರು ಈಸ್ ವೇಟಿಂಗ್, ಎಂದು ಬರುತ್ತೋ ಆ ಕಾದು ಸಾಧನೆ ಮುಗಿಲಿ ಕೊಡ್ತೀನಿ ಅಂತ ಕಾಯ್ತಿರ್ತಾನೆ. ಅಷ್ಟರಲ್ಲಿ ಏನು ಮಾಡಿಬಿಡ್ತೀನಿ, ಆವಾಗ ಬೇರೆ ಕಡೆ ಹೋಗ್ಬಿಡ್ತಾರೆ, ಅವಸರ ಪಡ್ತೀವಿ, ಅವ್ರು ಉಪಯೋಗ ಇಲ್ಲ, ಇನ್ನೊಬ್ರು ಕಾಣೋ ಅಂತ ಹೋಗ್ಬಿಡ್ತಾನೆ, ಫೇಲ್ ಅದು. ಪ್ರಹ್ಲಾದ್ ಅಂತ ಬಿಡೋದಿಲ್ಲ, ಎಷ್ಟಾಗ್ಲಿಕ್ಕೆ ಹಾಗೆ ಮಾಡ್ತೇನೆ ಅಂತ ಕೂತಿರ್ತಾರೆ. ವೃದ್ಧಾನ ಉತ್ತರೋತ್ತರಂ ತತ್ತದ್ಯೋಗ್ಯತೆಯ ಪೂರ್ತವು, ಎಲ್ಲರಿಗೂ ಒಂದೇ ರೀತಿ ಪೂರ್ತಿ ಅಲ್ಲ. ಲೋಟ ಇದೇ ಪೂರ್ತಿ, ತಂಬಿಗೆ ಇದೇ ಪೂರ್ತಿ, ಅದು ವಾಚ್ ಮಾಡ್ತಿರ್ತಾರೆ ಎಷ್ಟೆಷ್ಟೆಷ್ಟು ಇರಬೇಕು ಅಂತೇಳಿ. ಅದು ಎಲ್ಲದಕ್ಕೂ ಕ್ವಾಂಟಿಟಿ ಡಿಫರ್ ಆಗ್ಬೋದು, ಕ್ವಾಲಿಟಿ ಮಾತ್ರ ಯೋಗ್ಯತೆ ಫುಲ್ ಆಗಬೇಕದು. ಸರಿ ಸಾಗ ಯಥೋ ದುಷ್ಟ ಇಲ್ಲೇ ಕೊಟ್ಬಿಡ್ತಾರೆ ಆಚಾರ್ಯರು. ಯಥಾ ಉದಂಚನ ಕುಂಭಾದೇಹೆ ಸರಿತ್ ಸಾಗರ ಯೋರಪಿ ಅಲ್ಪೇನ ಮಹತಾವಾಪಿ ಪೂರ್ತಿರ್ ಯೋಗ್ಯತೆಯಾ ಭವೇತ್. ಉದಂಚನ ಸಣ್ಣ ಕೊಡ ಇದೆ, ಉದಂಚನ ಕುಂಭ ಉದುಕುಂಭ, ಆಮೇಲೆ ಸರಿತ್ ಸಾಗರ ನಮೆ ನದಿ, ಆಮೇಲೆ ಸಮುದ್ರ. ಕೆಲವಕ್ಕೆ ಬಲು ಸ್ವಲ್ಪ ಬಂದರೆ ಸಾಕು, ಕೆಲವಕ್ಕೆ ಜಾಸ್ತಿ ಬರಬೇಕು, ಗೊತ್ತಾಯ್ತಾ. ಇವಾಗ ಸ್ವಲ್ಪ ನೀರಿದ್ದರೆ ಸಾಕು, ಕೆಲವರು ಇರ್ತಾರೆ ಸ್ನಾನ ವಾರಕ್ಕೊಂದು ಮಾಡ್ತಿರ್ತಾರೆ, ಸ್ವಲ್ಪ ನೀರಿದ್ದರೆ ಸಾಕು ಅವ್ರು ಯೋಚನೆ, 15 ದಿವಸ ಮಾಡ್ಕೋತಾರೆ. ನಿತ್ಯ ಮೂರಾಕ್ಷ ಸ್ನಾನ ಮಾಡಿದ್ರೆ ಪಂಚದಿಂದ ಹೋಗ್ಬಿಡ್ತಾರೆ. ಅದಕ್ಕೆ ಉದಂಚನ ನೀರು ಬರಬೇಕಾದ್ರೆ ಸಣ್ಣ ಲೋಟಕ್ಕೆ ಬೇರೆ ನೀರು, ತಂಬಿಗೆ ಬೇರೆ, ಕೊಡಕ್ಕೆ ಬೇರೆ, ನದಿ ಸಮುದ್ರಕ್ಕೆ ಬೇರೆ. ಮಳೆ ಬಂತು ಉಪಯೋಗ ಆಗಲಿಲ್ಲ, ನದಿಗಳು ಯಾವುದೂ ತುಂಬಲೇ ಇಲ್ಲ, ಕೆರೆಗಳು ತುಂಬಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಕೆರೆ ತುಂಬಿತು, ಆಮೇಲೆ ಇನ್ನೂ ನದಿ ನೀರು ಬರಲೇ ಇಲ್ಲ, ಅಣೆಕಟ್ಟೆ ಬರಲಿಲ್ಲ, ಕೆರೆಗಳಿಗಾಯಿತು, ರಿಸರ್ವಾಯರ್ ಫುಲ್ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಬರಬೇಕು. ಆದ್ದರಿಂದ ದೊಡ್ಡವ್ರ ಸಾಧನೆ ಭಾರಿ ದೊಡ್ಡದು, ಸಣ್ಣವ್ರ ಸಾಧನೆ ಕಡಿಮೆ ಇರ್ತದೆ. ಆದ್ದರಿಂದ ನಾ ಸಾಧನೆ ಅಂತೂ ಫುಲ್ ಅಂತ ಆಗಬೇಕು, ಅದು ಬೇರೆ ದಾರಿ ಇಲ್ಲ. ಸಾಧನ ಇರಪಿ ಅಲ್ಪೇರ ಮಹತಾ ವಾಪಿ, ಅದಕ್ಕೆ ಅಲ್ಪ ಆಗಿದ್ದರೆ ಅಲ್ಪ ಸಾಧನೆ, ದೊಡ್ಡವರಾಗಿದ್ದರೆ ದೊಡ್ಡ ಸಾಧನೆ. ಏವಂ ನರಾದಿ ಹನುಮಂತ ದೇವರು ಹಾಗೆ ಎಲ್ಲ ಮಾಡಿಬಿಟ್ರು. ಉಳಿದವ್ರ ಸಾಧನೆ ಹಿಂದೆ ಹೋಗಿದ್ದೇ ಸಾಧನೆ ಅಷ್ಟೇ, ಅವರು ಎಷ್ಟೋ ದಿನ ಹಿಂದೆ ಹೋಗಿದ್ದೇ ಸಾಧನೆ. ಆ ಮೂರ್ತಿ ಹೋಗಿದ್ದ ಅವ್ರು ತಮ್ಮ ಕೈಲಿ ಆಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟು ಹನುಮಂತ ಆಯ್ತು ಕಂಪೇರ್ ಮಾಡೋಕೆ ಅನುಕೂಲ ಮಾಡಿಕೊಟ್ರಲ್ಲ, ಅದು ಸಾಧನೆ ಅವರು. ಓ ಹನುಮಂತನೇ ಎಲ್ಲರಿಗಿಂತ ಗ್ರೇಟು ಅಂತ ನಮಗೆ ಅವರಿಂದ ಗೊತ್ತಾಯ್ತು. ಈಗ ಆ ದೃಷ್ಟಿಯಿಂದ ಸಾಧನೆ ಬಂದೋಯ್ತು. ಅಲ್ಪೇನ ಮಹತಾ ವಾಪಿ ಪೂರ್ತಿರ್ ಯೋಗ್ಯತಯಾ ಭವೇತ್. ಏವಂ ನರಾದಿ ಬ್ರಹ್ಮಾಂತ ಜೀವಾನಾಂ ಸಾಧನೈರಪಿ ಅನಾದಿ ಸಿದ್ಧೈರ್ಭಕ್ತಿ, ನೋಡಿ ಬಂದಿರು, ಅನಾದಿ ಸಿದ್ಧೈರ್ಭಕ್ತ್ಯಾದ್ಯೈಹಿ ಪೂರ್ತಿರ್ ಯೋಗ್ಯತಯಾ ಭವೇತ್. ಅನ್ವ್ಯಾಖ್ಯ ಅಂತ ಬರೀತಾರೆ, ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಯಾ ಜ್ಞಾನಂ ಮತ್ತೆ ತತಶ್ಚಸ, ಒಂದಕ್ಕೊಂದು ಲಿಂಕ್ ಅದು. ಭಕ್ತಿಯಿಂದ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಭಕ್ತಿ ಒರಿಜಿನಲ್ ಇರಬೇಕದು. ಜ್ಞಾನ ಬಂತು ಜಾಸ್ತಿ ಆಯಿತು, ಮತ್ತೆ ಭಕ್ತಿ ಬಂತು, ಮತ್ತೆ ಜ್ಞಾನ ಬಂತು, ಮತ್ತೆ ಬಂತು, ಒಂದು 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 ಅಲ್ಲಿ ಎಂಡ್ ಆಯಿತು ಕೊನೆಗೆ. ಅದು ಒರಿಜಿನಲ್ ಈಗ ಸೀಡಲ್ಲೇ ಇಲ್ಲದ ಹೋದರೆ ಏನು ಮಾಡಿದ್ರು ಬರ್ತಿರಲಿಲ್ಲ. ಏವಂ ನರಾದಿ ಬ್ರಹ್ಮಾಂತ ಜೀವಾನಾಂ, ನರ ನರ ಮನುಷ್ಯೋತ್ತಮರು, ಬ್ರಹ್ಮ ಬ್ರಹ್ಮದೇವರು, ಬ್ರಹ್ಮಾಂತ ಗುರುವ ಸಾಕ್ಷಾತ್ ಅಂತ ಹೇಳ್ತೇವಲ್ಲ, ಈ ಶ್ಲೋಕ ಇಲ್ಲಿಂದ ಅಲ್ಲಿ ತಗೋಬೇಕು ಅಂತ ಅರ್ಥ. ಸಾಧನೈರಪಿ ಅನಾದಿ ಸಿದ್ಧೈಹಿ ಭಕ್ತ್ಯಾದ್ಯೈಹಿ ಪೂರ್ತಿ ಯೋಗ್ಯತಯಾ ಭವೇತ್. ಅನಾದಿ ಸಿದ್ಧವಾದ ಭಕ್ತ್ಯಾದಿಗಳೆಲ್ಲ ಯೋಗ್ಯತೆ ತಕ್ಕಂತೆ ಪೂರ್ಣ ಆಗ್ತಾ ಹೋಗುತ್ತೆ. ಅಲ್ಪೈ ಪೂರ್ತಿ ತಥಾತ್ಮಾನಂ ಮಹದ್ಧಿರ್ಮಹತಾಮಪಿ, ಅಲ್ಪರಿಗೆ ಅಲ್ಪ ಸಾಧನದಿಂದ ಪೂರ್ತಿ, ದೊಡ್ಡವರಿಗೆ ದೊಡ್ಡ ಸಾಧನದಿಂದ ಪೂರ್ತಿ. ಭಕ್ತ್ಯಾದ್ಯೈ ಜಾಯತೆ ತೇಷಾಂ ಸಾಧನೆ ನಾಣ್ಯಥಾ ಕ್ವಚಿತ್. ಭಕ್ತ್ಯಾದಿಗಳಿದ್ದರೆ ಯೋಗ್ಯತೆ ತಕ್ಕಂತೆ ಸಾಧನೆ ಮಾಡಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ಬರೋದಿಲ್ಲ. ಯೋಗ್ಯತೆ ಇದೆ ಅಂತ ಸುಮ್ಮನೆ ಕೊಡಬಾರ್ದು. ಯೋಗ್ಯತೆ ಇಲ್ಲ ಪ್ರಯತ್ನ ಪಟ್ಟು ಪ್ರಯೋಜನ ಇಲ್ಲ, ಯೋಗ್ಯತೆಯೇ ಇಲ್ಲ ಪ್ರಯತ್ನ ಪಡ್ತಿದ್ದಾನೆ, ಯೋಗ್ಯತೆ ಇದೆ ಪ್ರಯತ್ನ ಪಡ್ತಾ ಇಲ್ಲ, ಇಬ್ಬರಿಗೂ ಇಲ್ಲ. ಪ್ರಯತ್ನ ಇಲ್ಲ ಅಂತ ಇವನಿಗಿಲ್ಲ, ಯೋಗ್ಯತೆಯೇ ಇಲ್ಲ ಅಂತ ಅವನಿಗಿಲ್ಲ. ಸೊ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟು ಮಾಡಿದರೆ ಕರೆಕ್ಟಾಗಿ ಫಲ ಸಿಗುತ್ತೆ. ಅಲ್ಪೈ ಏ ಸುಖವಾಗಿ ಗೊತ್ತಾಗುತ್ತೆ, ಹಸಿವಾಗಿದ್ದಿಲ್ಲ ಅಂತ ಯಾರು ಹೇಳ್ತಾರೆ ನಮಗೆ, ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಕ್ಲಾಸ ಗೊತ್ತಾಗುತ್ತೆ, ಗೊತ್ತಾಯ್ತಿಲ್ಲ. ಅದೇ ರೀತಿ ಜ್ಞಾನದ ಹಸಿವು ಆಗಿರುತ್ತೆ ಅವನಿಗೆ, ಆ ನ್ಯಾಚುರಲಿ ಆ ಕಡೆ ಹೋಗ್ತಾನೇ ಇರುತ್ತೆ ಮನಸ್ಸು, ಬೇಡ ಅಂದ್ರೆ ಕೂಡ ಜ್ಞಾನ ಕಡೆ ಹೋಗ್ತಾ. ಅದು ಒಳ್ಳೆ ಸಾತ್ವಿಕ ಚೇತನ ಅಂತಾರೆ. ಅವ್ರು ಸಾಧನೆ ಮಾಡೋದಕ್ಕೆ ಬೇರೆ, ಮನಸ್ಸು ಸಾಧನೆ ಹೊರಗೆ ಕಾಣೋದು, ಮನಸ್ಸು ಒಳಗಿರುತ್ತೆ. ಅವ್ನು ಕಂಪಾರಿಷನಿಂದ ಕೂಡೋದು ಬೇರೆ, ಇಂಟ್ರೆಸ್ಟಿಂದ ಕೂಡೋದು ಬೇರೆ. ಆ ಲೈಕಿಂಗ್ ಕೂತ್ನಾರ ಜನಕರಾಜ ಮಿಥಲಾಯಾಮ್ ಪ್ರದೀಪ್ತಾಯಾಮ್ ನಮೇಕಿ, ಅದು ನಿಜವಾಗಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಕೆಲವರಿಗೆ ಏನಿರುತ್ತೆ ಅವಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಆದಷ್ಟು ಕೂಡ, ಭಾರಿ ಇಷ್ಟ ಇದ್ದೀನಿ, ಏನೋ ಕಾರಣ ಆಗ್ತಾ ಇಲ್ಲ ಅಂತ ಇರ್ತಾನೆ. ನಿಜವಾಗಿ ಇಷ್ಟ ಇಲ್ಲ ಅಂತ ನಾಳೆ ಹೇಳ್ತಾರೆ ಅಷ್ಟೇ. ಅವನು ಇಷ್ಟ ಇರೋನು ಮಾತ್ರ ಏನು ಮಾಡ್ತಾನೆ, ಮಾಡೇ ಮಾಡ್ತಾನೆ. ಎಷ್ಟು ವಿಘ್ನ ಬಂದರೂ ಬಿಡೋದಿಲ್ಲ, ಮಾಡೇ ಮಾಡ್ತಾನೆ. ಅದು ಟೆಸ್ಟ್ ಅದಷ್ಟೆ. ಯೋಗ್ಯತೆಯೊಂದು ಪ್ರಯತ್ನ ಮಾಡ್ತಾನೆ, ಆದರೆ ಕೆಲವರು ಏನು ಮಾಡ್ತಾರೆ, ಕೆಲವರು ಏನು ಮಾಡ್ತಾರೆ, ಯೋಗ್ಯತೆ ಸರಿ ಇದ್ದರೆ ಅಶಿವ್ ಮಾಡ್ಕೊಂಡು ಕೂತ್ಬಿಡ್ತಾರಲ್ಲ, ಆಗೋದಿಲ್ಲ. ಸರಿಯಾದ ಯೋಗ್ಯತೆ ಏನು ಮಾಡೋದು, ಸಾಮಾನ್ಯವಾಗಿ ಪ್ರಯತ್ನದಲ್ಲಿ ಲಿಂಕ್ ಇಡೋದು. ಬದುಕಿರೋನು ಹ್ಯಾ ಕೈಕಾಲು ಆಡಿಸೋದು ನ್ಯಾಚುರಲ್ಲ, ಹಾಗೆ ಮಾಡ್ತಾನೆ ಇರ್ತಾನೆ. ಕೆಲವರು ಮಿಸ್ಗೈಡ್ ಆಗಿಬಿಟ್ಬಿಡ್ತಾರೆ, ಅವ್ರಿಗೆ ಹೇಳಿದ್ದಾರೆ, ಕೆಲವರು ಮಿಸ್ಗೈಡ್ ಆಗಿಬಿಟ್ಬಿಡ್ತಾರೆ. ಯೋಗ್ಯತೆ ಇದ್ರೆ ಕೆಲಸ ಆಗುತ್ತೆ ಬಿಡ, ಯಾಕೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅಂಥವ್ರು ಹೇಳಿದ್ದರು. ಸುಭಾಷಿತ ಕೂಡ ಹಾಗೆ ಹೇಳುತ್ತೆ, ವಿಹಾಯ ಪೌರುಷಂ ಯೋಹಿ ದೈವಮೇ ವಾವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ತಿ ತಿಷ್ಠಂತಿ ವಾಯಸಾಹ. ಏನು ಮಾಡ್ದ, ಪೌರುಷ ಬಿಟ್ಟುಬಿಟ್ಟ, ಬರೀ ದೈವರು ಬಡೇ ಮಾಡಿ ದೇವರು ಮಾಡೇ ಮಾಡ್ತಾನೆ, ದೈವ ಬಿಡೋದ ಮೇಲೆ ನಂಬಿಕೆ ಹಾಕೊಂಡು ಕುತ್ಕೊಂಡ್ಬಿಟ್ಟ. ಅವನೇನು ಮಾಡ್ತಾನೆ, ಅವನು ಹೇಗಿರ್ತಾನೆ ಗೊತ್ತಾ, ಅವನು ಪ್ರಾಸಾದ ಸಿಂಹ ಇದ್ದಾಗೆ. ಪ್ರಾಸಾದ ಸಿಂಹ ಅಂದ್ರೇನು, ಹೊರಗಡೆ ಸಿಂಹ ಆಕೃತಿ ಮಾಡಿಟ್ಟಿರ್ತಾರಲ್ಲ, ಏ ಸುಮ್ಮನೆ ಸಿಂಹ ಆಕೃತಿ ಅಷ್ಟೇ, ಅವನು ಏನಿಲ್ಲ. ವಾಯಸಾಹ, ನನಗೆ ಕಾಗೆ ಬಂದು ಮೇಲ್ಕೊಡುತ್ತೆ ಅಂತ ಹೇಳ್ತಾನೆ. ಮೂರ್ತಿ ತಿಷ್ಟಂತಿ ವಾಯಸಾಹ ಅಂದರೆ ದೈವವನ್ನೇ ನಂಬಲಿಕ್ಕೆ ಹೋಗಬಾರ್ದು, ಪ್ರಯತ್ನ ಮಾಡಬೇಕು ಅಂತ. ಪ್ರಯತ್ನ ದೇವರು ಬಿಡಬಾರ್ದು ಇವತ್ತೆ, ಯಾಕೆ ದೈವಂಚೈವಾತ್ರ ಪಂಚಮಂ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕರೆಕ್ಟ್ ಶಾಸ್ತ್ರ ಓದಿದರೆ ಫುಲ್ ಬ್ಯಾಲೆನ್ಸ್ ಮಾಡೋದು ಹೇಳ್ತಾರೆ. ಲೌಕಿಕರು ಏನು ಮಾಡ್ತಾರೆ, ದೇವ್ರನ್ನ ಬಿಟ್ಟು ಪ್ರಯತ್ನ ಹಾಕೋತಾರೆ. ಕೆಲವರು ಇವರು ಏನು ಮಾಡ್ತಾರೆ, ದೇವ್ರ ಮೇಲೆ ಹಾಕಿ ತಂಬಿಟ್ಬಿಡ್ತಾರೆ. ಎರಡೂ ತಪ್ಪು, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಅದನ್ನು ತಿಳ್ಕೊಬೇಕಾದ್ರೆ ಭಗವದ್ಗೀತೆ ಐದು ಫ್ಯಾಕ್ಟರ್ಸ್ ಹೇಳಿದಾರಲ್ಲ, ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಯಾವ ಫ್ಯಾಕ್ಟರ್ಸು ರೋಲ್ ಎಷ್ಟೆಷ್ಟು ಈ ಮತ್ತೆ ಎಷ್ಟೆಷ್ಟು ಓದೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಂ, ಎಂಥ ಬೆಸ್ಟ್ ಕಾರ್ಪೆಂಟರ್ ಆಗಿರ್ಬೋದು, ಟೂಲ್ಸೇ ಇಲ್ಲ, ಏನು ಮಾಡ್ಬೇಕು ಅವ್ನು ಪಾಪ. ಒಂದು ಟೂಲ್ ಕೊಡೋಕ್ಕೆ ತಯಾರಿಲ್ಲ ಇವರು. ನೀವು ಟೂಲ್ ಇಲ್ಲದೆ ಮಾಡಿ ನೋಡೋಣ ಅಂತ ಕೇಳಿದರೆ ನಾಲೆಡ್ಜ್ ಇದೆ, ಆಮೇಲೆ ಸಿಟ್ಟು ಬರುತ್ತೆ. ಟೂರ್ ಕೊಡ್ತೀನಿ ನೀವು ಮಾಡಿ ನೋಡೋಣ ಅಂತ ಬೇಕಾದ್ರೆ, ಟೂರ್ ಕೊಟ್ಟು ನೀವು ಮಾಡಬೇಕಾದ್ರೆ, ಟೂರ್ ಕೊಟ್ಟರೆ ನೀರೇ ಮಾಡೋದು ಅಂದರೆ ನೀವೇ ಮಾಡಿ, ದಂಡೆ ಕಲಿಸ್ತೀನಿ ಅಂತ. ನಾನು ಅದು ಆ ನಾಲೆಡ್ಜೇ ಬೇರೆ, ಟೂಲ್ಸೇ ಬೇರೆ. ಆ ಟೂಲ್ಸಿಂದ ರೋಲ್ ಏನಿದ್ರು ಟೂಲ್ಸೇ ಅಂಥೇಳಿ ಬಿಡ್ಲಕ್ಕೂ ಬರೋದಿಲ್ಲ. ಅದಕ್ಕೆ ಅಷ್ಟು ಉಪಯೋಗ ಮಾಡ್ಕೊಳ್ಳಬೇಕಾಗತ್ತೆ. ಪೂರ್ತಿ ಅಂದರೆ ಯೋಗ್ಯತೆ ಪೂರ್ಣ, ಅಪರೋಕ್ಷ ಜ್ಞಾನ ಆಗೋ ಸ್ಟೇಜ್ ಅದು, ಅದು ಪೂರ್ಣ. ಆ ಸ್ಟೇಜ್ ಬಂದರೆ ಏನಾಗ್ಬಿಡುತ್ತೆ, ತಕ್ಷಣ ದೇವರು ಕಂಡುಬಿಡ್ತಾರೆ. ಆ ಸಾಧನ ಆದ ತಕ್ಷಣನೇ ದೇವ್ರು ಕಂಡುಬಿಡ್ತಾರೆ. ಓವರ್ ಫ್ಲೋ ಆಗ್ತಕ್ಕ ಯಾವ ನೀರು ಉಕ್ಕಿದಾಗ ನಮ್ಗೆ ಅರ್ಥ ಆಗುತ್ತೋ ಆ ಟೈಪ್ ಅದು ತಕ್ಷಣ ಗೊತ್ತಾಗುತ್ತೆ. ವೃತ್ತಿಜ್ಞಾನ ಪೂರ್ತಿ ಅಂತ ಕರೆಯೋದೇ ಅಲ್ಲ, ವೃತ್ತಿಜ್ಞಾನ ಇದು ನೋ ಜ್ಞಾನ. ಅದು ಸ್ವರೂಪಕ್ಕೆ ಸೇರಿದರೆ ಮಾತ್ರ. ಯಾರು ಹೇಳಿದ್ರು, ಯಾಕೆ ಹೇಳಿಲ್ಲ ಸ್ವರೂಪ ಜ್ಞಾನ ಅಲ್ಪ ಅಂತ ಹೇಳಿದ್ದೆ ಆಚಾರ್ಯ ಏನು ಹೇಳಿದ್ರು ಈಗ? ಅಲ್ಲ, ಸ್ವರೂಪ ಜ್ಞಾನ ಎರಡು ವಿಧ, ಸ್ವರೂಪ ಜ್ಞಾನ ಎರಡು ವಿಧ, ನೀವು ತಪ್ಪು ತಿಳ್ಕೊಂಡ್ರಿ. ಏಜ್ ಬಂತು, ಉದಾಹರಣೆಗೆ ಒಂದು ಇದ್ರದಿದೆ, ತಂಬಿಗೆ ಇದೆ, ಒಂದು ಕೊಡ ಇದೆ, ಕೊಡದಲ್ಲಿ ಸ್ವಲ್ಪ ನೀರಿದೆ, ತಂಬಿಗೆಯಲ್ಲಿ ಸ್ವಲ್ಪ ನೀರಿದೆ, ಗೊತ್ತಾಯ್ತಾ? ಅದು ತುಂಬಿಸ್ಬೇಕು. ಈಗ ಎಷ್ಟು ತುಂಬಿಸ್ಬೇಕು, ಕೊಡಕ್ಕೆ ಕೊಡ ತುಂಬಿಸಿ ತುಂಬಿಸ್ಬೇಕು, ಇದಕ್ಕೆ ಇದಕ್ಕೆ ತುಂಬಲಕ್ಕೆ ತುಂಬಿಸ್ಬೇಕು. ಅದಕ್ಕೆ ಪೂರ್ತಿ ಅಂತ ಯೋಗ್ಯತಾ ಶಬ್ದಕ್ಕೆ ಏನರ್ಥ ಅಂದರೆ, ಕೊಡದ ಯೋಗ್ಯತೆ ಕೊಡಕ್ಕೆ, ತಂಬಿಗೆ ಯೋಗ್ಯತೆ ತಂಬಿಗೆ, ಆ ರೀತಿಯಲ್ಲಿ ಪೂರ್ತಿ. ಅರ್ಥ ಆಯ್ತಾ ಈಗ? ಹಾಂ, ಅಲ್ಲೇ ತಪ್ಪು ತಿಳ್ಕೊಂಡಿದ್ದೀರಿ. ಫಿಕ್ಸ್ ಅಲ್ಲ, ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ಇಷ್ಟು ಬರುತ್ತೆ ಅಂತ ಫಿಕ್ಸ್ ಆಗಿದೆ, ಈಗಿರೋದು ಫಿಕ್ಸ್ ಆಗಿಲ್ಲ. ಅವ್ನಿಗೆ ಇಷ್ಟು ಬರುತ್ತೆ ಅಂತ ಫಿಕ್ಸ್ ಆಗಿದೆ, ಆಗೋದಿಲ್ಲ, ಆಗೋದು ಶಕ್ತಿ ತಾನೂ ಇಲ್ಲ. ಅದು ಬೆಳಿಬೇಕದು, ಬೆಳಿದಕ್ಕೆ ಸ್ವರೂಪದಲ್ಲಿರೋದನ್ನು ಫಿಕ್ಸ್ ಆಗೋದು. ಉದಾಹರಣೆಗೆ ಹೇಳ್ತೀವಿ, ನಾವೀಗ ಒಂದು ಲೀಟ್ರ್ ಅಂತ ಕೊಟ್ಬಿಡ್ತೇವೆ ಪಾತ್ರೆನ, ಅಂದರೆ ಲೀಟ್ರ್ ತೊಗೊಳ್ಳೋ ಕೆಪಾಸಿಟಿ ಇದೆ ಅಂತ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಈಗಲೇ ಲೀಟ್ರ್ ಇದ್ದ ಸಾಧನೆ ಮಾಡಬೇಕದು. ಅರ್ಥ ಆಯ್ತಾ ಈಗ? ಇಲ್ಲ ಇಲ್ಲ, ಅದು ಸುಳ್ಳು, ಅದಲ್ಲ, ಅದು ಹೇಳಿಲ್ಲ ಶಾಸ್ತ್ರ. ಆಚಾರ್ಯರ ಮಾತು ಇಲ್ಲೇ ಇದೆಯಲ್ಲ. ಬೆಳೆ ವೃದ್ಧಾನಾಮ ಅಂತ ಕರೆದ ಮೇಲೆ ಹೇಗೆ ಹೇಳ್ತೀರಿ ಈಗ? ನಿಮ್ಗೆ ಎಲ್ಲಿ ದುಷ್ಟ ಅಂತ ಗೊತ್ತಾಗ್ತದೆ ಯಾರಿಗೆ? ಅದಕ್ಕೆ ಅವ್ರಿಗೆ ಹೌದು ಹೌದು ಅಷ್ಟೇ. ಅದು ಅದು ಒಪ್ಕೊಂಡು ಏನು ತಪ್ಪಿಲ್ಲ ಅಂದ್ರೆ ಹೇಳ್ಬಿ, ಬ್ರಹ್ಮಾಂಡ ಜೀವ ಸರ್ವೇಪಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವನವನ ಯೋಗ್ಯತೆ ಪೂರ್ತಿ ಆಗ್ತಾನಾದ್ರಿಂದ ನೀವು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಈಗ ಒಂದು ಯೋಗ್ಯತೆ ಪಾತ್ರೆ ನೋಡ್ದ, ಎಷ್ಟು ಬೇಯುತ್ತೆ ಅಂತ ಕೇಳ್ತಾರಲ್ಲ, ಹಾಗೆ ಎಷ್ಟು ಬೇಯುತ್ತೆ ಅದು ಕೆಪಾಸಿಟಿ ಇಷ್ಟು. ಆಮೇಲೆ ಇದನ್ನು ತೊಗೊಂಡ ಇನ್ನೊಂದು ಕೊಡ ಎಷ್ಟು ನೀರು ಹಿಡಿಯುತ್ತೆ ಅಂತ ಕೇಳಿದ. ಆಮೇಲೆ ಇದು ಎಷ್ಟು ಬೆಳೆಯುತ್ತೆ, ಒಂದು ಮರ ಹಾಕ್ತಾನೆ, ಗಿಡ ಹಾಕ್ಬೇಕಾದ್ರೆ ಪ್ಲಾನ್ ಮೊದಲೇ ನೋಡ್ತಾನೆ ಫಸ್ಟು. ಇಂಥ ಸಣ್ಣ ಜಾಗ ಪಾಟಲ್ಲಿ ಮಾವಿನ ಗಿಡ ಹಾಕಲ್ಲ, ಯಾತಕ್ಕೆ? ತುಂಬ ಕೆಪಾಸಿಟಿ ಜಾಸ್ತಿ. ಸಣ್ಣ ಹೂವಿನ ದೊಡ್ಡದ್ರಲ್ಲಿ ಹಾಕೋದಿಲ್ಲ. ಅದು ಯೋಗ್ಯತೆಯಲ್ಲಿ ಗೊತ್ತಾಯ್ತು ನಿಮಗೆ ಈಗ? ಗೊತ್ತಾಯ್ತಾ? ಅದು ನೋಡಿದ ತಕ್ಷಣ ಗೊತ್ತಾಯ್ತು ಯೋಗ್ಯತೆ. ಆದ್ರೆ ಗೊತ್ತಾದರೂ ಕೂಡ ನಿಮ್ಮ ಮುಂದೆ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೀರಿ, ಬೆಳೆದ ಮೇಲೆ ಹೇಗಿರುತ್ತೆ. ಆದರೂ ಫುಲ್ ಯೋಗ್ಯತೆ, ಬೀಜದ ಯೋಗ್ಯತೆ ನೋಡಿ, ನಾವು ಮರದ ಯೋಗ್ಯತೆ ಅಟ್ಯಾಚ್ ಮಾಡ್ತೀವಿ. ಅದಕ್ಕೆ ದೇವರನ್ನ ಜೀವನ ನೋಡ್ತಾನೆ ಪರಮಾತ್ಮ. ಯೋಗ್ಯತೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇವನು ಫುಲ್ ಆದಾಗ ಇಷ್ಟ ಆಗ್ತಾನೆ, ಅದಕ್ಕೆ ತಕ್ಕಂತೆ ಅವಕಾಶ ಕೊಡ್ತಾನೆ. ಅರ್ಥ ಆಯ್ತು? ಯೋಗ್ಯತೆ ಅಂದರೆ ಹಾಗೆ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂದರೆ, ಗಿಡ ಬೆಳೆದಷ್ಟೇ ಆಗೋದಾದ್ರೆ ಸಾಧನೆಗೆ ಅರ್ಥನೇ ಇಲ್ಲ. ಆ ರೀತಿ ಪೂರ್ತಿ ಅಲ್ಲ, ಆ ರೀತಿ ಪೂರ್ತಿ ಅಂದರೆ ಸಾಧನೆ ಯಾರು ಮಾಡಲೇಬೇಕಾಗಿಲ್ಲ. ಅರ್ಥ ಆಯ್ತಾ? ಸ್ವರೂಪದಲ್ಲಿ ಭಕ್ತಿ ವೃದ್ಧ ಅನ್ನೋ ಪದನೇ ನಿಮಗೆ ಉತ್ತರ ಕೊಡ್ತಾ ಇದೆ. ಬೆಳೆಯುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಬೆಳಿಲಕ್ಕೆ ಏನು ಬೇಕು? ಬಾಯಿ ವೃತ್ತಿ ಜ್ಞಾನ ಬೇಕು. ಉದಾಹರಣೆಗೆ ನೀರು ಹಾಕ್ತಾ ಹೋದ್ರೆ ಬೆಳೆಯುತ್ತೆ ಆ ಟೈಪ್. ನೀರೇ ವೃಕ್ಷ ಅಲ್ಲ, ಎಲ್ಲೋ ಮಣ್ಣಲ್ಲಿ ನೀರು ಹಾಕ್ತಾರೆ ಬೆಳೆಯೋದಿಲ್ಲ, ಗಿಡಕ್ಕೆ ನೀರು ಹಾಕಿದ್ರೆ ಬೆಳೆಯುತ್ತೆ. ಸ್ವರೂಪ ಯೋಗ್ಯತೆ ಇದ್ದವನಿಗೆ ನೀವು ವೃತ್ತಿ ಜ್ಞಾನ ಬಂದರೆ ಸ್ವರೂಪ ಜ್ಞಾನ ಡೆವಲಪ್ ಆಗಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಆ ಉಳಿದ ವೃತ್ತಿ ಜ್ಞಾನ ಬಂದರೆ ವೇಸ್ಟ್, ಅದು ಸುಮ್ಮನೆ ನೀರು ಹಾಕ್ತಾ ಇದ್ದಾರೆ ಅಷ್ಟೇ, ಕಲ್ಲಿಗೆ ಏನು ಉಪಯೋಗ? ಎಷ್ಟು ಪಾಠ ಆಡಿಕೊಟ್ರೆ ಅಷ್ಟೇ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಸೊ ಇದನ್ನು ಅವ್ರ ಅರ್ಥ ಏನು ಅಂದರೆ, ಸ್ವರೂಪದಲ್ಲಿ ಎಲ್ಲ ಪೂರ್ತಿ ಇದ್ದ ಮೇಲೆ ಮತ್ತೇನು ಸಾಧ್ಯ? ಅಭಿವ್ಯಕ್ತಿ ಆಗೋದು ಮಾತ್ರ ಅಲ್ಲ, ಇಲ್ಲ ಹೇಳಿಲ್ಲ ಅದನ್ನು ಆಚಾರ್ಯ ಮಾತು ವಿರುದ್ಧ. ಅದು ಯಾವುದು ಆನಂದನ ಹಾಗೇನೆ, ಆನಂದ ಎಷ್ಟಿದೆ? ಉದಾಹರಣೆಗೆ ನೀವು ಊಟ ಮಾಡ್ತಿದ್ದೀರಿ, ಈಗ ಖುಷಿಯಾಯಿತು, ಬರ್ತಾ ಬರ್ತಾ ಆನಂದ ಏನಾಗುತ್ತೆ? ಈಗ ಹೆಚ್ಚಾಯ್ತು. ಅರ್ಥ ಆಯ್ತು? ಈಗ ಆನಂದ ಕೂಡ ಏನಾಗ್ತಾ ಇದೆ? ಈಗ ಆನಂದ ಯಾವಾಗಲೂ ಯಾವ್ದರಿಂದ ಬರುತ್ತೆ? ಆನಂದ ಯಾವ್ದರಿಂದ ಬರೋದು? ಜ್ಞಾನೇನ ಆನಂದೀ ಭವತಿ. ಸೊ ಜ್ಞಾನ ವೃದ್ಧಿ ಆಗುತ್ತೆ ಅಂದಮೇಲೆ ಆನಂದ ವೃದ್ಧಿ ಆಗಲಿಲ್ಲ. ಈಗ ನಮ್ಮಲ್ಲೇ ನೋಡಿಬೇಕಾದ್ರೆ ಗಿಡ ಹಾಕಿಬಿಟ್ಟ ಬೆಳೀತು, ಆ ಖುಷಿಯಾಯಿತು, ಆನಂದ ಬಂತು. ಇನ್ನು ಸ್ವಲ್ಪ ಬೆಳೀತು, ಮತ್ತೆ ಆನಂದ ಬಂತು. ಮರ ಕೊಡಿ, ಇನ್ನೂ ಆನಂದ ಬಂತು. ಆನಂದ ಏನಾಗ್ತಿದೆ ನಿಮಗೀಗ? ವೃದ್ಧಿ ಆಗ್ತಾ ಇದೆ. ಬಟ್ ಸ್ವರೂಪ ಆನಂದ ಯಾತಕ್ಕಾದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಅಷ್ಟು ಅಭಿವ್ಯಕ್ತಿ ಆಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು, ಪೂರ್ತಿ ಅಭಿವ್ಯಕ್ತಿ ಆಗ. ಅದಕ್ಕೆ ಏನು ಮಾಡಿದ್ರು? ಆನಂದ ಹ್ರಾಸ ಹೇಳಿದ್ರು, ಅದು ನಿಮ್ಗೆ ಅರ್ಥ ಆಗ್ತದಾಗ. ಆನಂದ ಹ್ರಾಸ ಅಷ್ಟು ಬರಬೇಕಾಗಿತ್ತು, ಬಂತು. ಮಾಡಬಾರ್ದು ಮಾಡಿದ್ರೆ ಸ್ವಲ್ಪ ಕಟ್ಟಾಯ್ತು. ಇದ್ರೆ ಆನಂದ ಹಾಸ ಪ್ರಶ್ನೆನೇ, ವೃತ್ತಿ ಅಂತ ತಿಳಿದೇ ಹೋದರೆ ಹಾಸ ಪ್ರಶ್ನೆನೇ ಬರೋದಿಲ್ಲ. ಆನಂದ ಕೂಡ ಏನಾಗ್ತಾ ಹೋಗುತ್ತೆ? ನೀವು ಸುಧಾ ಸಂಸ್ಕೃತ ಓದೋ ಶುರು ಮಾಡ್ತೀರಿ, ಖುಷಿ ಆಗ್ತದೆ. ಸುಧಾ ಓದ್ತೀರಿ, ಎಷ್ಟು ಖುಷಿ ಆಗುತ್ತಾಗ? ಅದ್ರ ಫಲ ಸಿಕ್ಕಾಗತ್ತೆ, ಅಲ್ಟಿಮೇಟ್ ಹೋಗಿದ್ದೀರಿ. ಆನಂದ ವೇರಿ ಆಗ್ತಾ ಹೋಗುತ್ತೆ. ಹಾಂ, ಇಲ್ಲ ಅಲ್ಲ, ತಪ್ಪದು. ಆನಂದ ಅಭಿವ್ಯಕ್ತಿ ಬೇರೆ, ಉನ್ನಾಹ ಬೇರೆ. ಆನಂದ ಜ್ಞಾನ ಬೆಳೆಯುತ್ತೆ ಅಂತ ಹೇಳಿದ ಮೇಲೆ, ಹಾಂ, ಸಮುದ್ರ ಕೇಸ್ ಹೇಳಿಲ್ಲ ಇಲ್ಲಿ. ಅದಕ್ಕೆ ಉದಂಚನ ಅಂತ ಆಚಾರ ಹೇಳಿದರು. ಸಮುದ್ರ ಕೇಸ್ ಎಲ್ಲ ಯಾರಿಗೆ? ರುಜುಗಳಿಗೆ. ವಿಶೇಷ ಶೇಷಸೇನ ಪುನರ್ಧಿಯಮ್ಮ ಅವ್ರಿಗೆ ಹೇಳಬೇಕಂತ, ನಮಗೆಲ್ಲ ಹೇಳಬಾರ್ದು. ನಿಮ್ಮ ಕೇಸ್ ಯಾವುದಕ್ಕೆ ಅಪ್ಲೈ ಆಗುತ್ತೆ? ರುಜುಗಳಿಗೆ ಅಪ್ಲೈ ಆಗುತ್ತೆ. ಅನಾದಿ ಕಾಲತೋ ಸರ್ವದೋಷ ಹೀನಾಹ ಗುಣಾಧಿಕ. ಜೀವ ಉಳಿದವ್ರು ಹೇಳಿಲ್ಲ ಮಾತನ್ನು, ಅವರಿಗೆ ಮಾತ್ರ. ಮುಕ್ತ ಜೀವರು ರುಜುಗಳು ಹೇಗಿದ್ದಾರೆ ಅಂದರೆ, ಮುಕ್ತರ ಅಮೂತ್ರ ಅವ್ರ ಆನಂದ ಯಾವಾಗಲೂ ಒಂದು ಕ್ಲಾಸಲ್ಲಿ ಇರುತ್ತೆ. ಅವ್ರಿಗೆ ಹೇಳೋ ಮಾತು, ಸಮುದ್ರದ ಎಕ್ಸಾಂಪಲ್ ಅವ್ರಿಗೆ. ಆಚಾರ್ಯ ಎರಡನ್ನೂ ಅದೊಂದೇ ಕೊಡಲಿಲ್ಲ, ಉದಂಚನ ಕುಂಭಾದೆಯೇ ಶುರು ಮಾಡಿದ್ದಾರೆ. ನಾವೆಲ್ಲ ಉದಂಚನ ಕುಂಭಾದೆಗಳಿದ್ದಾಗ ಸಮುದ್ರ ಹೇಗಿದೆ ಗೊತ್ತಾ? ಆ ನೀರಿಂದನೇ ಕೌಂಟ್ ಆಗೋದು ಫಸ್ಟ್. ಅದು ಉದಂಚನ ಪಾತ್ರೆ, ನೀರಿಲ್ಲದ ಹೋದ್ರೂ ಉದಂಚನ. ಅದು ಪಾತ್ರೆನೇ, ನೀರಿನ ಪಾತ್ರೆ ಅಷ್ಟೇ. ನೀರಿನ ಪಾತ್ರೆ ನೀರು ಹಾಕ್ಬೋದು, ಸಮುದ್ರ ಹಾಗಲ್ಲ. ಸಮುದ್ರ ಸಮುದ್ರವಾಗಿರೋ ನೀರಿದ್ದಾಗಲೇ ಇವು ಹಾಗಲ್ಲ, ನೀರು ಅಷ್ಟು ಕೆಪ್ಯಾಸಿಟಿ ಇರೋದಕ್ಕೋಸ್ಕರ ಉದಂಚನ ಅಷ್ಟೇ. ಸಾಮಾನ್ಯ ಜೀವನ ಇವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ ದೃಷ್ಟಾಂತ ಬೇಡ ಅಂತ ಆಚಾರ ಹೇಳಿ. ಅಲ್ಲ, ಅವ್ರು ಕೇಳಿದ ಪ್ರಶ್ನೆ ಅದೆಲ್ಲ ಅಲ್ಲ, ಅವ್ರು ಕೇಳಿದ ಪ್ರಶ್ನೆ ಅದಲ್ಲ. ಸ್ವರೂಪದಲ್ಲೇ ಪೂರ್ತಿ ಇದ್ಮೇಲೆ ಬರೀ ಅಭಿವ್ಯಕ್ತಿ ಅಂತ ಯಾಕೆ ಕರಿಬಾರ್ದು ಅಂತ ಅವ್ರ ವಾದ. ಬರೀ ಅಭಿವ್ಯಕ್ತಿ ಅಲ್ಲ, ವೃದ್ಧಿ ಪ್ಲಸ್ ಅಭಿವ್ಯಕ್ತಿ, ಎರಡೆರಡು. ವೃದ್ಧಿ ಅಭಿವ್ಯಕ್ತಿ, ಮದ್ದು ಬೀಜ ಇದೆ, ಆಮೇಲೆ ಅದು ಅಭಿವ್ಯಕ್ತಿ ಬೆಳೀತು, ಅಭಿವ್ಯಕ್ತಿ ಆಯಿತು. ಬೆಳಿಬೇಕು, ಬೆಳೆಯದ ಅಭಿವ್ಯಕ್ತಿ ಆಯ್ತು, ಆಗಲೇ ಅಭಿವ್ಯಕ್ತಿ ಆಗಲಿಲ್ಲ. ಮಾವಿನಕಾಯಿ ಅಂತ ನಿಮಗೆ ಅರ್ಥ ಆಗಿದ್ದು, ಒಂದು ಐದಾರು ಕಾಳು ಕೊಟ್ಟಿದ್ದಾರೆ, ಯಾವುದೂ ಗೊತ್ತಾಗ್ತಾ ಇಲ್ಲ ನಿಮಗೆ. ಹೂವಿನ ಬೀಜ ಒಂದು ಕೊಟ್ಬಿಟ್ಟಿರ್ತಾರೆ, ಕೆಲವೆಲ್ಲ ತರಕಾರಿ ಬೀಜ ಹೂವಿನ ಬೀಜ ಕೊಟ್ಬಿಡ್ತಾರೆ, ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಯಾವುದೊಂದು ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಯ್ತು ನಿಮಗೆ? ಬೆಳೆದ ಮೇಲೆ ಗೊತ್ತಾಯ್ತು. ಗೊತ್ತಾಯ್ತಾ? ಆ ರೀತಿಯಲ್ಲಿ ಉಳಿದವ್ರದ್ದು ಹಾಗೆ, ಇದು ಬೆಳೆದ ಸ್ಟೇಜಲ್ಲಿ ಇದ್ದವ್ರು ಕಷ್ಟ ಗೊತ್ತಾಗ್ಬಿಡುತ್ತೆ, ಇವ್ರಿಗೆ ಹಾಗೆ ಗೊತ್ತಾಗೋದಿಲ್ಲ. ಹೇಗೆ ಚೇಂಜ್ ಆಗ್ತದೆ? ಉದಾಹರಣೆಗೆ ಒಂದು ಇದಾಯ್ತಪ್ಪ, ಒಂದು ಹೆಸರು ಕಾಳಿನಿಂದ ನೀವು ಬೆಳೆದ್ರಿ, ಸ್ವಭಾವ ಚೇಂಜ್ ಆಯ್ತಾ? ಅಲ್ಲಿ ಹೆಸರು ಕಾಳೆ ಬರೋದು ನಿಮಗೆ, ಬೇರೆ ಎಲ್ಲಿ ಬಂತು? ಹೆಸರು ಕಾಳಿಂದ ಗಿಡ ಬೆಳೆಸಿದ್ರೆ ಹೆಸರು ಗಿಡ ಬರುತ್ತೆ, ನಿಮಗೆ ಹಸಿದ ಗಿಡ ಹೇಗೆ ಬರುತ್ತೆ? ಸ್ವರೂಪ ಎಲ್ಲಿ ಚೇಂಜ್ ಆಯ್ತು? ಚೇಂಜ್ ಆಗಲಿಲ್ಲ. ಯಾವ ತಪ್ಪಾಗುತ್ತೆ ಗೊತ್ತಾ? ನೀವು ಹೆಸರು ಕಾಳು ಏನಾದರೂ ಕುಂಬಳಕಾಯಿ ಬಿಟ್ಟರೆ ಅವತ್ತು ಭಾರಿ ಪ್ರಯತ್ನ ಮಾಡಿ ಕುಂಬಳಕಾಯಿ ಆಯಿತು ಅಂದರೆ ಪ್ರಜಿತಿ ಅದಾಗಿಲ್ಲ. ಗೊತ್ತಾಯ್ತಾ? ಅದಾಗಿಲ್ಲ ಅಂತಂದ್ರೆ ಸ್ವರೂಪ ಅದು. ಇವತ್ತು ಕಲ್ಟಿವೇಷನ್ ಅರ್ಥನೇ ಅದು. ಅಭಿವ್ಯಕ್ತಿ ಬೆಳೆಸಿ ಅಭಿವ್ಯಕ್ತಿ ಮಾಡೋದು, ಬರೀ ಅಭಿವ್ಯಕ್ತಿ ಅಲ್ಲ ಅದು, ಬೆಳೆಸಿ ಅಭಿವ್ಯಕ್ತಿ. ಉದಾಹರಣೆಗೆ ಒಂದು ಹಣ್ಣಿದೆ ಈಗ, ಅದು ಅಭಿವ್ಯಕ್ತಿ. ಹಲಸಿನಕಾಯಿ ಹೆಚ್ಚು ಬಿಡ್ತಾರೆ, ಅದು ಪೂರ್ಣ ಆಗಿದ್ದ ಅಭಿವ್ಯಕ್ತಿ ಅಷ್ಟೇ, ನೋ ಬೆಳವಣಿಗೆ ಪ್ರಶ್ನೆ ಇಲ್ಲ ಅಲ್ಲಿ. ಇದು ಹಾಗಲ್ಲ, ಹಲಸಿನ ಬೀಜ ತಗೊಂಡು ಹೌದು, ಅದಕ್ಕೇನು ಸಂಬಂಧ ಇಲ್ಲ. ಸ್ವಭಾವ ಚೇಂಜ್ ಆಗಲಿಲ್ಲ ಅಲ್ಲಿ, ಅದು ಎಲ್ಲದೂ ಬರೋದಿಲ್ಲ. ಅದು ಯಾವ ವೇತ್ರ ಬೀಜ ಮಾತ್ರ ಆಗುತ್ತೆ, ಹೊರತು ಉಂಟಾಗೋದಿಲ್ಲ. ಅಲ್ಲೂ ಸ್ವಭಾವ ಇದೆ, ಮತ್ತೆ ಇಲ್ಲೂ ಕೂಡ ಎಕ್ಸೆಪ್ಷನ್. ಮತ್ತೆ ಅವ್ರು ಏನು ಟೀಕಾರ ದೃಷ್ಟಾಂತ ಕೊಡ್ತಾರೆ, ದಾವ ದಹನ ದಗ್ಧ ವೇತ್ರಾಂಕುರಸ್ಯ ಕದಳಿ ಫಲ ಜನಕತ್ವ ದರ್ಶನಾತ್ ಅಂತ ಹೇಳ್ತಾರೆ. ಅದಕ್ಕೆ ಇವರೇ ತಿಳ್ಕೊಂಡು ಸ್ವಭಾವ ಚೇಂಜ್ ಆಗಿಲ್ಲ. ವೇತ್ರಕ್ಕೆ ಮಾತ್ರ ಕೆಪಾಸಿಟಿ ಇದೆ ಆ ರೀತಿ ಆಗೋದಕ್ಕೆ, ಬೇರೆ ಸುಟ್ಟರೆ ಸುಟ್ಟೋಗಿ ಬೂದಿ ಆಗುತ್ತೆ ಅಷ್ಟೇ, ಅದಕ್ಕೆ ಮಾತ್ರ ಹಾಗಾಗೋದು. ಅದು ಕೂಡ ಬರೀಬೇಕು, ತಾವಾಗ್ನಿಗೆ ಸುಡಬೇಕು, ಅದು ಈಗ ಸುಟ್ಟ ಸುಟ್ಟೋಗುತ್ತೆ, ತಾವಾಗ್ನಿಗೆ ಸುಡಬೇಕು, ಅದು ಸ್ಪೆಷಲ್ ಕೇಸ್. ಅದು ಸ್ವರೂಪ ಇರೋದು ಹಾಗೆ, ಮತ್ತೆ ಉದಾಹರಣೆ ಜೀವದ್ವಯಾವೇಶ ಎಲ್ರಿಗೂ ಇಲ್ಲ, ಜೈವಿಜಾದಿ ಕೆಲವು ಕೇಸಿ ಮಾತ್ರ ಇರೋದು, ಎಲ್ರಿಗೂ ಜೀವದ್ವಯಾವೇಶ ಅಂತ ಹೇಳಬಾರ್ದು. ಅದೀತ ಇದು ಕೂಡ ಹಾಗೆ. ಸೊ ಎಲ್ಲ ಕಡೆ ಸೆಟ್ಲ್ ಆಗಿರೋದು, ಏನು ಪ್ರಶ್ನೆ ಕೇಳಿದ್ರು ಕೂಡ ಕಡೆ ಎಲ್ಲಿಗೆ ಹೋಗುತ್ತದೋ ಅಥವಾ ಸರಿ ಕರೆಕ್ಟಾಗಿ ಯೋಗ್ಯತೆಗೆ ಸೆಟ್ಲ್ ಆಗುತ್ತೆ. ಆಯ್ತು, ಯಾವುದ್ರಲ್ಲಿ ಎಲ್ಲಿ ಬಂತು ಹೇಳ್ರಿ, ಯಾವ್ದ್ರಲ್ಲಿ ಬಂತು ನಿಮಗೆ, ಎಲ್ಲಿ ಎಲ್ಲಿ ತೋರಿಸಿದ್ರು ಅವರು, ಎಲ್ಲಿ ಎಲ್ಲಿ ತೋರಿಸಿದ್ರು ಅದನ್ನ, ಏನು ತೋರಿಸಿ ಮಂತ್ರಶಕ್ತಿ ತೋರಿಸಿದ್ದು, ಏನು ತೋರಿಸಿದ್ರು ಅವರು, ಅವನಿಗೆ ಕಾಲು ಇಟ್ಕೊಂಡಿದ್ದ, ಬೀಜ ಇಟ್ಕೊಂಡಿದ್ದ, ಈ ಮೇದ ಬಂತ ಹೇಳಿದ್ರು ಎದ್ದು ಬರುತ್ತೆ ಅಂತ ಹೇಳಿದ್ರು ಬಂದಿಲ್ಲ ಅಂತ ಹೇಳಿದ್ರೆ ಅದು ತೋರಿಸಿದ್ರು. ಅದು ಬರೀತಾರೆ ಹುರುಳಿ ಕಾಳು ಅಂತ ಬರೆದ್ಬಿಟ್ಟಿದ್ದಾರಂತೆ, ಹುರುಳಿ ಕಾಳು ಇತ್ತು ಬುದ್ಗ ಬೀಜ ಅಂತ ಬರೆದಿದ್ದಾರೆ, ಹುರುಳಿ ಕಾಳು ಬಂತು ಅಷ್ಟೇ ಹೊರತು ಅದು ಅಲಸಂದಿ ಕಾಳು ಕುಂಬಳಕಾಯಿ ಬರಲಿಲ್ಲ ಅದರೊಳಗೆ, ಕರೆಕ್ಟಾಗಿ ಅದೇ ಬಂದಿದೆ ಅಭಿವ್ಯಕ್ತಿ ತಾನೇ. ಅದು ಇನ್ನು ಕೊರಡಿದೆ ಅಂತ ತಿಳ್ಕೊಬೇಡ, ಕೊರಡೆ ಯಾವುದಂತ ಗೊತ್ತಿದ್ದಿಲ್ಲ, ಇವ್ರು ಹಾಕಿದ್ರು ರಾಯರು ಹಾಕಿದ್ರು ಗಿಡ ಬಂತಾಗ, ಆ ಕೊರಡೆ ಯಾವ ಕೊರಡೆ ಮತ್ತೆ ಅದು ಆ ಗಿಡದ್ದೇ ಕೊರಡಾಗಿರುತ್ತೆ, ಯಾವುದೋ ಕೊರಡಿಂದ ಯಾವುದೋ ಗಿಡ ಬರೋದಿಲ್ಲ, ಅದೇ ಕೊರಡೆ ಆಗಬೇಕು, ಏನು ವ್ಯತ್ಯಾಸ ಆಗಿಲ್ಲ. ಎಲ್ಲ ಎಂಥ ಕೇಸ್ ಬೇಕಾದ್ರೆ ತಗೊಳ್ಳಿ ನೀವು, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇನ್ನೂ ಭಾರಿ ದೃಷ್ಟಾಂತ ಕೊಡ್ತಾರೆ ಆಚಾರ ಮುಂದೆ ಹೋದ, ಅದಕ್ಕೆ ಸುಧಾ ಅಂತ ಕರೀತಾರೆ ಅಂದರೆ ಅಂಥವೆಲ್ಲ ಡೀಟೇಲಾಗಿ ಡೀಲ್ ಮಾಡೋದಕ್ಕೆ ಸುಧಾ ಅಂತ ಕರೆಯೋದು. ಪ್ರತಿ ಆಚಾರ ಹೇಳಿರ್ತಾರೆ, ಆದರೆ ಎಕ್ಸ್ಪ್ಲೇನ್ ಮಾಡಿ ಮಾಡಿಬಿಟ್ಟು ಕಾರ್ಯ
ಬಿಡಿಸಿಕೊಡ್ತಾರೆ.
ಹೌದು, ಅದೆಲ್ಲ ಎಸ್ಸತ್ ಹೇಳಿದ್ದೀರಿ, ಹೌದೇ ಹೌದು, ಪ್ರಯತ್ನ ಪಟ್ಟಾದ್ರೆ ಹೋಯ್ತಾ ಬಿದ್ದು ಹೋಗ್ತಾರೆ ಅಷ್ಟೇ. ಯೋಗ್ಯತೆ ಇದ್ದರೆ ಮಾತ್ರ ಬರೋದು, ಸತ್ಕರ್ಮ ಮಾಡೋಕ್ಕೆ ಸಜ್ಞಾನ ಎಲ್ಲದೂ ಕೂಡ ಯೋಗ್ಯತೆ ಇದ್ದವರಿಗೆ ಕೂಡಬೇಕು. ಕೂಡ್ತಾ ಹೋದರೆ ಎಲ್ಲ ಶುಚಿ ನಾಮ ಶ್ರೀಮಂತ ಶುರುವಾಗುತ್ತೆ, ಅಲ್ಲಿಂದ ವಂಶದಿಂದ ಹಿಡಿದು ಎಲ್ಲ ಸೇರ್ತಾ ಸೇರ್ತಾ ಬಂದರೆ ಭಾರಿ ಅನುಕೂಲ ಆಯಿತು. ಪಿತೃಕೋಮಿಟ್ಟ ಆಚಾರ್ಯ ತಮ್ಮ ಆಚಾರ ಶಿಷ್ಯರಾಗಿದ್ದರು, ಪುಸ್ತಕ ಮನೇಲಿ ಇಟ್ಕೊಂಡಿದ್ದರು, ಎಂಥ ಆಪರ್ಚುನಿಟಿ ದೇವರು ಕೊಟ್ಟರು ಅವರಿಗೆ, ರಾತ್ರಿ ಎದ್ದು ಓದಿಬಿಟ್ರು ಅದನ್ನು, ಪುಸ್ತಕ ಇಲ್ಲದ ಎಷ್ಟು ಪಜಿತಿ ಆಗೋದೀಗ ಹೊತ್ತಾನೆ, ಅದೆಲ್ಲ ಅದು ಒಂದು ಪುಣ್ಯ. ಆ ರೀತಿ ಇದ್ದಿದ್ದಕ್ಕೆ ಅವ್ರು ಆಚಾರ ಗ್ರಂಥ ಓದೋದು ಒಳ್ಳೆ ಅವಕಾಶ ಸಿಕ್ತು. ಗ್ರಂಥ ಫಸ್ಟ್ ನೋಡಿದರು, ಆಮೇಲೆ ಆಚಾರ ಕಂಡರು. ಸೊ ಶಾಸ್ತ್ರ ಓದಿದ್ರೆ ಮಧ್ವಾಚಾರ ಕಾಣ್ತಾರೆ ಅಂತಾರೆ, ಸ್ವರಮೂಲ ಓದ್ತವರು ಕಾಣಿಸ್ತಾರೆ. ಮೊದಲು ಆಚಾರ ಕಂಡಿದ್ದಲ್ಲ, ಮೊದಲು ಗ್ರಂಥ ಓದಿದರು ಅವರು, ಆಮೇಲೆ ಆಚಾರ್ಯರು ಕಂಡರು. ಅದು ದೇವರ ನೆಲೆ, ದೇವ ಗುರುಗಳ ನೆಲೆಯಿಂದ ಕಾಣ್ತಾರೆ, ಗ್ರಂಥದ ಮೂಲಕ ಅವ್ರನ್ನ ಕಾಣ್ತಾರೆ. ಸ್ವರಮೂಲ ಓದಿ ಆಚಾರ ಕಾಣ್ತಾರೆ, ಆಚಾರ ಕಂಡ ದೇವರು ಕಾಣ್ತಾರೆ, ಅದು ಬೇರೆ ಆಗ್ಲಿದ್ದಲ್ಲ. ಹೌದು, ವರ್ಧ ಯಾವುದು ವರ್ಧಮಾನ, ಸ್ವರೂಪ ಜ್ಞಾನ. ಆ ಮುಕ್ತೇರು ವರ್ಧಮಾನ ಅಲ್ಲ, ಸ್ವರೂಪ ಜ್ಞಾನ ಎರಡು ವಿಧ, ಮುಕ್ತವುತ ನಾಸ್ತೇವ ಸ್ವರೂಪ ವೃತ್ತಿ ಜ್ಞಾನ ಹೇಳ್ತಾರೆ. ಆ ಮುಕ್ತೇರು ವರ್ಧಮಾನ ವೃತ್ತಿ ಜ್ಞಾನ, ಸ್ವರೂಪ ಜ್ಞಾನ ಯಾಡ್ ಮಾಡ್ತಾ ಹೋಗುತ್ತೆ. ಅದು ಇವತ್ತು ನೀರು ಹಾಕಿದ ನೀರೆಲ್ಲ ಹೇಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತಾ, ಆ ಟೈಮ್ ನೀರು ಹಾಕೋದ್ರಿಂದ ಬೆಳವಣಿಗೆ ಇಲ್ಲ ಅಂದ್ರೆ ನೀರು ಯಾಕೆ ಹಾಕಬೇಕಾಗಿತ್ತು, ನೀರು ಹಾಕೋದು ಬೆಳವಣಿಗೆ ಇಲ್ಲ ಅಂತ ಒಪ್ಪೋದಾದ್ರೆ ನೀರು ಬೇಡ ಬೇಡಾಗಿದ್ರೆ ಶಾಸ್ತ್ರ ಅಂದ್ರೆ ಏನು, ನೀರು ತೀರ್ಥ ಅಂದರೆ ಶಾಸ್ತ್ರ. ಗಿಡ ಹೇಗೆ ನೀರು ಹಾಕಿದ್ರೆ ಬೆಳೆಯುತ್ತೋ, ಜ್ಞಾನ ಹಾಗೆ ನಾವು ಶಾಸ್ತ್ರ ಓದರೆ ಬೆಳೆಯುತ್ತೆ, ಅದಕ್ಕೆ ತೀರ್ಥ ತೀರ್ಥ ಅಂತ ಕರೆಯೋದು. ನೀರು ಯಾವಾಗ ಹಾಕಬೇಕು, ದಿವಸ ಹಾಕ್ತಾರೆ. ಶಾಸ್ತ್ರ ಯಾವಾಗ ಓದಬೇಕು, ದಿವಸ ಓದ್ತಿರ್ಬೇಕು, ಗೊತ್ತಾಯ್ತಾ. ಒಂದು ದಿವಸ ಓವಟ್ಟೆ ಹಾಕ್ಬಿಟ್ಟು ಒಂದು ಹತ್ತು ಕೂಡ ಹಾಕ್ಬಿಟ್ಟು ಕೊಳತು ಹೋಗ್ಬಿಡತ್ತೆ, ಮೇಲೆ ಹತ್ತು ಕೂಡ ಕೊಳತು ಹೋಗ್ಬಿಡತ್ತೆ, ಪೂರ್ತಿ ಬಿಟ್ಟರೆ ಒಡಗಿ ಹೋಗ್ಬಿಡತ್ತೆ. ವಾರಕ್ಕೊಮ್ಮೆ, ಹಿಂದೆ ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹಾಕ್ತೀವಿ ಅಂತ ಕುತ್ಕೊಂಡ್ರೆ ಆಗೋದಿಲ್ಲ, ದಿವಸ ದಿವಸನೂ ಹಾಕ್ತಿರ್ಬೇಕು. ನಾವು ಹೊಟ್ಟೆಗೆ ಹಾಕ್ಬೇಕಾದ್ರೆ ಒಳ್ಳೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ತಲೆಗೂ ಹಾಗೆ ಹಾಕ್ಬೇಕು. ಹೊಟ್ಟೆಗೆ ಸಕಾಲಕ್ಕೆ ಹಾಕ್ತಿರ್ತಾರೆ, ಹಸಿವೆ ಆಯಿತು ಅಂತೇಳಿ. ಜ್ಞಾನ ಕೂಡ ಮೂರೊತ್ತು ಆಗ್ಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಹಾಂ ಹಾಂ, ಪೂರ್ವ ಎಷ್ಟನೇದದು, ನೂರ ಏನಿದೆ ಏನಿದೆ, ಸ್ವರೂಪಾನಂದಾದಿಗಳ ಕ್ಷಣಫಲ ಏನೈತೆ ಶೇಷ, ಅಷ್ಟೇ ಸ್ವರೂಪಾನಂದಾದಿಗಳು ಪೂರ್ಣ ಆಗ್ತವೆ ಅಂತ ಅರ್ಥ. ಸ್ವರೂಪಾನಂದ ಎಷ್ಟಾಗಬೇಕಾಗಿತ್ತೋ ಅಷ್ಟು ಬಂತು ಅವ್ರಿಗೆ, ಎಷ್ಟು ಜ್ಞಾನ ಬರಬೇಕಂತ ಅಷ್ಟು ಜ್ಞಾನ ಬಂತು. ಬಿ ಎಸ್ ಸಿ ಕೋರ್ಸ್ ಇಷ್ಟು ಸಿಲೆಬಸ್ ಮುಗಿಸ್ತಾ ಬಿ ಎಸ್ ಸಿ ಬಂತು, ಗೊತ್ತಾಯ್ತಾ. ಹಾಂ, ಏನು ಫಲದಿದೆ, ಏನಾಗಿದೆ, ಎಲ್ಲಿದೆ ಅದೇನು, ಸ್ವರೂಪಾನಂದಾದಿ ಲಕ್ಷಣ ಫಲೇನ, ಸ್ವರೂಪಾನಂದವೇ ಲಕ್ಷಣ. ಸ್ವರೂಪಾನಂದಕ್ಕೆ ಇಲ್ಲಿ ಅರ್ಥ ಏನು ಅಂತ ಕೇಳಿದರೆ, ಆ ಯೋಗ್ಯ ಜೀವನಿಗೆ ಎಷ್ಟು ಸ್ವರೂಪಕ್ಕೆ ಆನಂದ ಬೇಕಿದೆ ಅಷ್ಟು ಅಂತ ಅರ್ಥ. ಸ್ವರೂಪದಲ್ಲಿ ಎಷ್ಟಿತ್ತಲ್ಲ ಎಲಿಜಿಬಿಲಿಟಿ ಇದೆ, ಹೇಳಲಿಲ್ಲ ನಾನೀಗ. ಒಂದು ಇಷ್ಟು ಗಿಡ ಬೆಳೆಯುತ್ತೆ ಅಂತ ನಮ್ಗೆ ಐಡಿಯಾ ಇದೆ, ಈಗ ಗಿಡ ಹಾಕಬೇಕಾದ್ರೆ ಇಷ್ಟು ಬೆಳೆಯುತ್ತೆ, ಅದು ಸ್ವರೂಪ ಅದರದ್ದು, ಅದು ಸ್ವರೂಪನೇ ಅರ್ಥ ಆಯ್ತಾ. ಈಗ ತುಳಸಿ ಗಿಡ ಇಷ್ಟು ಬೆಳೆಯುತ್ತೆ, ಬೀಜ ನೋಡಿದ್ದಾನೆ ಇಷ್ಟು ಬೆಳೆಯುತ್ತೆ ಅಂತಾನೆ, ಬೀಜ ನೋಡಿ ಅದು ಸ್ವರೂಪ ಗೊತ್ತಾಯಿತು, ಏನು ಸ್ವರೂಪ ಗೊತ್ತಾಯಿತು, ಎಷ್ಟು ಬೆಳೆಯುತ್ತೆ ಅಂತ ಸ್ವರೂಪ ಗೊತ್ತಾಯಿತು. ಆ ಸ್ವರೂಪನೇ ಹೊರತು ಬೆಳೆದೇ ಸ್ವರೂಪ ಆದರೆ ಸಾಧ್ಯತೆ ತಗೊಂಡು ಏನು ಮಾಡ್ತೀರಿ, ಅರ್ಥ ಆಯ್ತಾ. ಇದು ತಪ್ಪಾಗ್ತಿದ್ದು, ಯಾವಾಗ ನಿಮಗೆ ತಪ್ಪಾಗುತ್ತೆ ಗೊತ್ತಾ, ಸ್ವರೂಪ ಜೀವ ಇದ್ದಾನೆ, ಅಣು ಜೀವ ಇದ್ದಾನೆ, ಸಾಧ್ಯ ಮಾಡಿ ದೊಡ್ಡವನಾಗ್ತ, ಅದು ತಪ್ಪು, ಅದನ್ನು ಹೇಳಕ್ಕೆ ಹೊರಟಿಲ್ಲ ನಾವು, ಅವಾಗ ಅದು ಕಾಂಟ್ರಡಿಕ್ಷನ್. ಅರ್ಥ ಆಯ್ತಾ, ಈಗ ಜೀವ ಸ್ವರೂಪದ ಅಣು ಇದ್ದಾನೆ, ಸಾಧನೆ ಮಾಡಿ ಬೃಹತ್ತಾಗಿ ಬಿಡ್ತಾನೆ ಅಂತ ಹೇಳಕ್ಕೆ ಹೊರಟ್ರೆ ಅದು ತಪ್ಪಾಗೋದು, ಅದನ್ನು ನಾವು ಹೇಳಿಲ್ಲ. ಹೇಳ್ತಿರೋದೇನು, ಒಳಗಿನ ಜ್ಞಾನಾದಿಗಳು ವಿಕಾಸಗೊಂಡಿರುತ್ತೆ ಅಂತ ಹೇಳಿದರು. ಅದೇನಾಗಿದೆ ಈಗ, ಅವೆಲ್ಲ ಈಗ ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ಇದೆ. ಈಗ ನಿಮ್ಮ ಪ್ರಕಾರ ಬೆಳೆದಿದ್ದು ಹೊರಗೆ ಬರ್ತಾ ಇಲ್ಲ, ಅಲ್ಲ ಬೆಳೆದಿಲ್ಲ ಅದು. ಎರಡಾಗಬೇಕು ವಿಕಾಸ ಅಂಡ್ ಅಭಿವ್ಯಕ್ತಿ, ಎರಡಾಗಬೇಕು. ನೀವೇನು ತಿಳ್ಕೊಂಡು ಬರೀ ಅಭಿವ್ಯಕ್ತಿ ಅಂತ ಹೇಳ್ತೀವಿ, ಅಲ್ಲ ರುಜುಗಳಿಗೆ ಹಾಗೆ ಹೇಳ್ಬೇಕಾದ್ರೆ ರುಜುಗಳಿಗೆ ಬರೀ ಅಭಿವ್ಯಕ್ತಿ ಹೇಳಬೇಕು. ಯಾಕೆ ಅನಾದಿ ಕಾಲ ಅಥವಾ ಧರ್ಮದೋಷ ಏನಾದ್ರಿಂದ ಬರೀ ಅಭಿವ್ಯಕ್ತಿ ಅವರಿಗೆ ಏನು ಹೇಳಿದ್ರು, ವಿಶೇಷ ಶೇಷಸೇನ ಪುನರ್ಧೇಯಂ ಅಷ್ಟೇ. ಆದರೆ ನಾವು ಉಳಿದವ್ರಿಗೆ ಹಾಗೆ ಹೇಳಬಾರ್ದು. ಏನಂತ ಹೇಳ್ಬೇಕಾದ್ರ, ವಿಕಾಸ ಕಮ್ ಅಭಿವ್ಯಕ್ತಿ ಹೇಳಬೇಕು ಎರಡೆರಡು. ಅಲ್ಲಿಗಿರಲಿ, ಹೊತ್ತಾಗಿದೆ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾಂತೇಶ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿ ಸ್ಥಿತ್ಯಪ್ಯ ಏಹಾ.